ಅನ್ಯಾಯ ಯೋಗ ಅಂದ್ರೇನು, ಅದು ಇರಲಿ ಇದು ಇರಲಿ ಅಂದ್ರೆ ಅನ್ಯಾಯ ಯೋಗ ಇದೆ, ಅದು ಇರಲಿ ಇದಿರಲಿ ಹಾಗಾಗಬಾರದು. ಅನನ್ಯೇನೈವ ಯೋಗೇನ, ಏಕಾಗ್ರತೆಯಿಂದ ಮಾಡಬೇಕು. ಮನಸ್ಸು ಬೇರೆ ಕಡೆ ಹೋಗಬಾರದು, ಸಂಪೂರ್ಣ ದೇವರ ಕಡೆಗೆ ಹೋಗಬೇಕು. ಇದು ಸ್ವಲ್ಪ ದೇವರ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಇರ್ತಾರೆ. ಬೆಳಿಗ್ಗೆ ಒಂದು ಗಂಟೆ ಕಣ್ಣು ಮುಚ್ಕೊಂಡಿದ್ರೆ ತೆಗೆಯೋದೇ ಇಲ್ಲ, ಆಮೇಲೆ ತೆಗೆದಾದ್ರೆ ಮುಚ್ಚೋದೇ ಇಲ್ಲ. ತಗೊಂಡು ಏನ್ ಮಾಡ್ಬೇಕು ಇದರಿಂದ? ಏಕಾಗ್ರತೆ ಅಂತ ಹೇಳಿದ್ರೆ ದೇವರ ಕಡೆಗೆ ಮನಸ್ಸಿರಬೇಕು, ಬೇರೆ ಕಡೆ ಹೋಗಲೇಬಾರ್ದು. ಕೆಲವರಂತೂ ದೇವರ ಆರಾಧನೆ ಮಾಡ್ತಾರೆ, ಏನಾದ್ರು ಸ್ವಲ್ಪ ಶಾಕಿಂಗ್ ನ್ಯೂಸ್ ಬಂದ ತಕ್ಷಣ ಈ ದೇವರ ದಾವಾಸರೆ ಬೇಡ ಕೈಕೊಟ್ಟ ದೇವರು ಅಂತ ತಿಳ್ಕೊಂಡ್ಬಿಡ್ತಾರೆ. ಏನಿಲ್ಲ ಅವರಲ್ಲಿ, ದಾರ್ಢ್ಯ ಇಲ್ಲ ಅಂತ, ದೃಢತೆ ಇರಬೇಕು. ಏನಾದ್ರೂ ಮಾಡಲಿ, ದೇವರು ಕೆಟ್ಟದ್ದು ಮಾಡೋದೇ ಇಲ್ಲ ನಮ್ಮ ಶಾಸ್ತ್ರ. ಬಹುಶಃ ಈ ದೀಕ್ಷೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಬೇಕಾದ್ ಮಾಡಲಿ, ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು. ಒಬ್ಬ ದೀಕ್ಷೆ ಇಲ್ಲದೆ ಹೋದ್ರೆ ಅವನು ಭಕ್ತನಾಗೋದೇ ಇಲ್ಲ. ಮಗುಗ ದೀಕ್ಷೆ ಇರುತ್ತೆ ತಾಯಿ ಮೇಲೆ, ಮಗು ತುಂಬಾ ಸಿಟ್ಟು ಮಾಡ್ತಾ ಇರುತ್ತೆ, ಹೊಡಿತಾಳೆ ತಾಯಿ, ಬಿಟ್ಟೋಗದೆ ಅಲ್ಲೇ ಇರ್ತಾಳೆ. ಅಲ್ಲಿ ಬೇಜಾರಾಗಿಬಿಟ್ಟು ಯಾರೋ ಒಂದು ಬರ್ತಾನೆ, ಅವನ ಕೈಲಿ ಕೊಟ್ಬಿಡ್ತೀನಿ ಹೋಗ್ಬಿಡು ಅಂತ ಹೇಳ್ತಾ, ಅವನ ಕೈಲಿ ಕೊಟ್ಬಿಡ್ತೀನಿ ಹೋಗ್ಬಿಡು ನಿನೀಗ, ಅವ್ನು ಒಳ್ಳೆ ಇರ್ತಾನೆ. ಬಾ ಮಗು ಕೊಡ್ತಾನೆ ನೋಡು, ಚಾಕ್ಲೇಟ್ ಎಲ್ಲ ತೋರಿಸ್ತಾನೆ. ತಾಯಿ ಹೊಡಿತಿರ್ತಾಳೆ, ಹೋಗು ಅಂತ ಹೇಳ್ತಾಳೆ. ತಾಯಿ ಮಗು ಏನ್ ಮಾಡುತ್ತೆ ಗೊತ್ತಾ, ಗಟ್ಟೆ ಹಿಡ್ಕೊಡ್ತಾ ಹೋಗೋದಿಲ್ಲ ಅಂತ ಹೇಳುತ್ತೆ. ಅದು ಹೇಳಿ ಹತ್ರ ಒಂದಷ್ಟು ಜೋರಾಗಳುತ್ತೆ, ಮತ್ತೆ ಕೂಡ ಪಟ್ಟ ದೊಡ್ಡದಷ್ಟು ಹೊಡಿಬೇಕಾದ್ರೆ ಬೇರೆ ಕಡೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಮಗುವಿನ ಪ್ರೀತಿ ತಾಯಿ ಮೇಲೆ ಹೇಗಿದೆ ನೋಡಿ, ಈಗ ಮಗುವಿನ ಪ್ರೀತಿ ತಾಯಿ ಮೇಲೆ ಹೇಗಿದೆ ಅಂದ್ರೆ, ಹೊಡೆದ್ರು ಕೆಳಗೆ ಬಿಸಾಕಿದ್ರು ಹೋಗೋದಿಲ್ಲ, ಅವ್ರು ಏನು ಕೊಟ್ಟರು ಹೋಗೋದಿಲ್ಲ. ಈ ರೀತಿಯಾಗಿ ದೇವರನ್ನು ನಂಬ್ತಾನಲ್ಲ, ಅವನನ್ನು ನಾನು ಮೇಲೆ ಕೆತ್ತಿದ್ದೇನೆ ಅಂತ ಹೇಳ್ತಾರೆ. ಇವತ್ತು ನಮ್ಮನ್ನು ಯಾತಿ ಕೆತ್ತಿಲ್ಲ ಅಂದ್ರೆ, ನಮ್ಗೆ ಗೊತ್ತಿರ ದೇವರಾಡೇ ದೇವರು ನಂಬಿಲ್ಲ ಅಂತ ನಮಗೆ ಗೊತ್ತಾದ್ರಿಂದ ನಮ್ಮನ್ನು ದೇವರು ಎತ್ತಿಲ್ಲ. ಎತ್ತಿದ್ರೆ ಹೇಗೆ ಎತ್ತಾನೆ? ಅನನ್ನೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಗಜೇಂದ್ರ ನೋಡಿದ, ಎಲ್ಲರೂ ಕೈ ಬಿಟ್ಟರು ಅಂತ ಗೊತ್ತಾಯ್ತು, ಮತ್ತೆ ಬೇರೆ ಕಡೆ ಮನಸ್ಸೇ ಇಲ್ಲ. ಅಂತಸ್ತರ ಶುರುಬಲೇನ ಪದೇ ಗೃಹೀತ ಗ್ರಾಹೇಣ ಯೂಥಪತಿ ರಂಭುಜ ಹಸ್ತ ಆರ್ತಃ ಆಹೇದ ಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಶ್ರುತ್ವಾ ಹರಿಹಿ ಸಮರಣಾರ್ಥಿನಮ ಅಪ್ರಮೇಯ ಚಕ್ರಾಯುಧ ಪತಗರಾಜ ಭುಜಾಧಿ ರೂಢ ಚಕ್ರೇಣ ರಕ್ರವದನಂ ನಿಪಾಟ್ಯ ತಸ್ಮಾತ್ ಹಸ್ತೇ ಪ್ರದೃಶ್ಯ ಭಗವಾನ್ ಕೃಪಯೋಜ್ಯಹಾರ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಇನ್ನೊಂದು ಕಡೆಗೆ ಮನಸ್ಸೇ ಇಲ್ಲ, ಸೊಂಡಿಲಿಂದ ಕಿತ್ತಿದ ಕಮಲವನ್ನ ಆಕಾಶಕ್ಕೆ ತೂರಿದ, ನಾರಾಯಣ ಅಂತ ಹೇಳಿ ಕೂಗಿದ, ಪರಮಾತ್ಮ ನಚಿರಾತ್ ಅಂತ ಹೇಳಿದನಲ್ಲ, ಇಮ್ಮಿಡಿಯೇಟ್ ಬಂದಾಯ್ತು, ಆಗ್ಲೇನು ಕರೆದಾಯ್ತು ಬಂದಾಯ್ತು ಅದನ್ನ. ಇವತ್ತು ನಾವು ಹಲೋ ಹಲೋ ಅಂತ ಹೇಳೋದು ಎಷ್ಟು ದೂರ, ಅಮೆರಿಕಕ್ಕೆ ಹಲೋ ಅಂತ ಹಲೋ ಅಂತ ಇಮ್ಮಿಡಿಯೇಟ್ ಉತ್ತರ ಬರೋದು. ಇವತ್ತು ನಮಗೆ ನಂಬೇಕಾದ್ರೆ ನಂಬ್ತೇವೆ ನಾವು ಇವತ್ತಿನ ಜೊತೆ, ಈಗಾಗಲೇ ಅನುಭವಿಸಿದ್ದೇವೆ. ಈಗಾಗಲೇ ಹಲೋ ಅಂತರಕ್ಕೆ ಹಲೋ ಅಂತ ಅಂತಾರಲ್ಲ, ಈ ಪರಮಾತ್ಮ ಮೊದಲು ಹಾಕಿಕೊಟ್ಟು ಬರಬಾರದು ಹಲೋ ಅಂತಾನಷ್ಟೇ, ಬರ್ಲಿಕ್ಕಾಗೋದಿಲ್ಲ ಅಷ್ಟು ಫಾಸ್ಟ್ ಆಗಿ. ದೇವರು ಬಂದೇ ಬಿಟ್ಟ. ಪರಮಾತ್ಮ ಚಂದೋಮಯೇನ ಗರುಡೇನ, ಗರುಡ ಮೇಲೆ ಕುತ್ಕೊಂಡಿದ್ದು, ಅಲ್ಲಿ ಬಂದಿದ್ದು, ಎತ್ತಿದ್ದು, ಉದ್ಧಾರ ಮೋಕ್ಷ ಕೊಟ್ಟಿದ್ದೇ ಕೆಲಸ. ಮತ್ತೆ ಸಮುದ್ರಾರ್ಥ ಅಲ್ಲಿ ಆ ಕೊಳದಿಂದ ಮೇಲೆ ಕೆತ್ತಿದ, ಆ ಮೊಸಳೆಯ ದವಡೆಯಿಂದ ಮೇಲೆ ಕೆತ್ತಿದ, ಸಂಸಾರದಿಂದ ಮೇಲೆ ಕೆತ್ತಿದ. ಮೋಕ್ಷ ಕೊಡ್ತೇನೆ ಅಂತ ಹೇಳಿಲ್ಲ, ಕರ್ಕೊಂಡು ಹೋಗೇ ಬಿಟ್ಟಂತೆ ಜೊತೆಗೆ. ಆಗ್ಲೇ ಗಜೇಂದ್ರನ ಕರ್ಕೊಂಡು ಹೊರಟೇ ಹೋಗಿಬಿಡ್ತಾರೆ, ಎಂಥ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಏಷಾಮಹಂ ಸಮುದ್ರಾರ್ಥ ಭವಾಮಿ ನಚಿರಾತ್ ಪಾರ್ಥ, ಬಡಬೇಗ ಆಗ್ತೇನೆ, ಬಂದೇ ಮಾಡೇ ಮಾಡ್ತೇನೆ, ನಾನೇ ಆಗ್ತೇನೆ ಅಂತ ಒತ್ತಿ ಒತ್ತಿ ಹೇಳಿ ಇದು ಉಪಾಸನೆ ಮಾಡಿ ಎಂದೂ ಕೇಳಿಲ್ಲ. ಇಂಥ ಒಂದು ಭರವಸೆಯನ್ನ ಬೇರೆ ದೇವತೆಗಳು ಕೊಟ್ಟಿಲ್ಲ, ಲಕ್ಷ್ಮೀದೇವಿಯು ಕೊಟ್ಟಿಲ್ಲ. ನಾನು ಮಾಡ್ತೇನೆ ಲಕ್ಷ್ಮೀದೇವಿ ಹೇಳೋದಿಲ್ಲ, ದೇವರಿಂದ ಮಾಡಿಸ್ತೇನೆ, ದೇವರ ದಯೆಯಿಂದ ಮಾಡಿಸ್ತೇನೆ ಅಷ್ಟೇ ಹೊರತು ನಾನು ಮಾಡೋದಿಲ್ಲ. ಅಂದಮೇಲೆ ಇಬ್ಬರು ವಿಷ್ಣು ಲಕ್ಷ್ಮಿಯರ ವ್ಯತ್ಯಾಸ ಎಷ್ಟು ಬಂತು ಅಂತ ಗೊತ್ತಾಗುತ್ತೆ. ಆಗ ಒಂದು ಪ್ರಶ್ನೆ ಉಳ್ಕೊಂಡಿತ್ತು ನಮಗೆ, ನಿನ್ನೆ ಒಂದು ಪ್ರಶ್ನೆ ಹಾಕೊಂಡಿದ್ದಿತ್ತು. ತವ ಲಕ್ಷ್ಮೀ ಸ್ತ್ರೀ ನಾರಾಯಣ ಪುರುಷ ತಾಯಿ ಕರಡು ಅಂತಾನೆ ಲೋಕದಲ್ಲಿ ಪದ್ಧತಿ ಕರೆಯೋದು. ಲಕ್ಷ್ಮೀನ ಜಗದಂಬಾ ಅಂತ ಕರೆದಿದ್ದ, ಜಗದಂಬಾಮಲ ಸುಂದರ ಗೃಹ ವಕ್ಷೋವರ ಯೋಗಿನ್ ಕರುಣಾ ಪೂರ್ಣ ವರಪ್ರದ ಚರಿತಂ ನಾಪಯ ಮೇತೆ. ಜಗತ್ತಿನ ತಾಯಿ ಮಹಾಲಕ್ಷ್ಮಿ ಅಂದ ಮೇಲೆ ಅಂತ ಮಹಾಲಕ್ಷ್ಮಿ ದೇವಿ ಹೆಚ್ಚು ಕರುಣೆ ತೋರಿಸಬೇಕಾಗಿತ್ತು, ನಾರಾಯಣನಿಗಿಂತ ಹೆಚ್ಚು ಸುಲಭ ಆಗಬೇಕಾಗಿತ್ತು. ನಾರಾಯಣನೇ ಸುಲಭ ಆಗಿಬಿಟ್ಟು ಲಕ್ಷ್ಮಿ ಕಷ್ಟ ಸ್ವಾಸ್ಥ್ಯಕ್ಕೆ ಸುಲಭ ಅಲ್ಲ ಅಂತ ಹೇಳ್ತೀರಲ್ಲ, ಇದನ್ನ ಹೇಗೆ ನಂಬೋದು ಅಂತ ಪ್ರಶ್ನೆ ಬಂತು. ಕೃಷ್ಣಪ್ಪ ಹೇಳಿದ್ದೆಲ್ಲ ನಮಗೆ ಲೌಕಿಕ ವಿರುದ್ಧ ಕಂಡ ಕನಸು. ಅದಕ್ಕೆ ಆಚಾರ ಒಳ್ಳೆ ಅನುರಣೆ ಕೊಟ್ಟು ಹೇಳ್ತಾರೆ, ಲಕ್ಷ್ಮೀದೇವಿ ತಾಯಿ ಹೌದು, ಸ್ತ್ರೀ ಹೌದು, ಅತ್ಯಂತ ಕರುಣಾಮಯೂ ಹೌದು, ಸಂಶಯನೇ ಇಲ್ಲ ಈ ಮಧ್ಯೆ. ಅತ್ಯಂತ ಕರುಣಾಮಯಿ ಕೂಡ ಹೌದು ಮಹಾಲಕ್ಷ್ಮಿ, ನಾರಾಯಣ ಪುರುಷ ಹೌದು, ಜೊತೆಗೆ ವಿಶೇಷವಾದಂತಹ ಎಲ್ಲ ರೀತಿಯಾದ ನಿಯಮನ ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿದವನು ಹೌದು. ಆದರೆ ನಾರಾಯಣ ಸುಲಭ ವಾಗಿ ಮೋಕ್ಷ ಕೊಡ್ತಾನೆ, ಲಕ್ಷ್ಮಿಯ ಸುಲಭ ಮೋಕ್ಷ ಕೊಡೋದಿಲ್ಲ. ಯಾತಕ್ಕೆ? ಒಳ್ಳೆ ಒಗಟದವನು. ಆಚಾರ್ಯ ಬಿಡಿಸ್ತಾರೆ, ಬಹಳ ಸುಲಭ, ಯೋಚನೆ ಮಾಡೋ ಕಾರಣನೇ ಇಲ್ಲ. ನಾರಾಯಣ ಅಷ್ಟೆಲ್ಲ ಆಗಿದ್ರೂ ಕೂಡ ಅವನು ಸುಲಭ, ತಪ್ಪುಗಳನ್ನು ವೇವ್ ಮಾಡ್ತಾನೆ, ಪಾಪಗಳನ್ನು ಕ್ಷಮಿಸ್ತಾನೆ, ಲಕ್ಷ್ಮಿ ಹಾಗೆ ಮಾಡೋದಿಲ್ಲ. ಯಾಕೆ? ಆಚಾರ್ಯ ಹೇಳ್ತಾರೆ ಬಹಳ ಸರಳವಾದ ಕಾರಣ ಅದಕ್ಕೆ. ನಾರಾಯಣ ಅಷ್ಟೆಲ್ಲ ಯಾಕೆ ಮಾಡ್ತಾನೆ ಅಂದ್ರೆ, ಈಸ್ ಇಂಡಿಪೆಂಡೆಂಟ್, ಆತ ಸ್ವತಂತ್ರ, ಹೋಗ್ಲಿ ಬಿಡ ಅಂತ ಬಿಡ್ತಾನೆ. ಮಹಾಲಕ್ಷ್ಮಿ ಹಾಗಲ್ಲ, ನಾರಾಯಣ ಅಧೀನಳು, ಅವಳು ಸ್ವಾತಂತ್ರ್ಯ ಇಲ್ಲ, ಅದಕ್ಕೆ ಐ ಕಾಂಟ್ ಅಂತ ಹೇಳ್ತಾಳೆ, ಸ್ಟ್ರಿಕ್ಟ್ ಆಗಿ ಬಿಡ್ತಾಳೆ. ಇದು ಅರ್ಥ ಮಾಡ್ಬೇಕು, ಈ ಸಿಂಪಲ್ ಲಾಜಿಕ್ ಅದು ಒಂದು. ಒಬ್ಬನ ಕ್ಲರ್ಕ್ ಇರ್ತಾನೆ, ಕೊಡ್ಲಕ್ಕೆ ಹೋಗ್ತಾನೆ, ಎಲ್ಲ ಸರ್ಟಿಫಿಕೇಟ್ ನೋಡ್ತಾರೆ, ಒಂದಿಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ ಮಾಡಿದ್ರೆ ಅವನು ಬೈತಾರೆ ಆಮೇಲೆ, ಯಾಕೆ ಇದರಿಂದ ಹೋದ್ರೆ ತಗೊಳಕ್ ಸಾಧ್ಯ ಇಲ್ಲ ಅವ್ರು, ನೋ ರಿಜೆಕ್ಟ್ ಮಾಡಿಬಿಡ್ತಾರೆ, ಮುಗಿದೋಯ್ತು. ಎಲ್ಲ ಅದು ಲಾಸ್ಟ್ ಡೇಟ್ ಆಯ್ತು, ಮತ್ತೆ ಕೊಡೋದಿಲ್ಲ ತಗೊಳೋದಲ್ಲ ಅಂತ ಮುಗಿದೋಯ್ತಾರೆ. ಯಾಕೆ ಯಾವ ರೂಲ್ಸ್ ನಡ್ಕೋಬೇಕು, ಬೇರೆ ದಾರಿ ಇಲ್ಲ. ಇವನೇನ್ ಮಾಡ್ತಾರಾಗ, ಆಫೀಸರ್ನ ಕೇಳಿದ್ರೆ ಕೇಳ್ಕೊ ಹೋಗು, ಅವ್ರು ಏನಾದ್ರು ಮಾಡ್ಕೊಂಡು ನಮಗೆ ಯೋಚನೆ ಇಲ್ಲ ಅಂತ, ಅವ್ರೆ ಅವ್ರು ಈಸ್ ಇಂಡಿಪೆಂಡೆಂಟ್ ಹೋಗ್ತಾನೆ. ಸರ್ ಲೇಟ್ ಆಯ್ತು, ಕೊಡಯ್ಯ ಪರವಾಗಿಲ್ಲ, ಈ ಕಡೆಗೆ ಮುಗಿದೋಯ್ತು, ಮತ್ತೆ ಇನ್ನೊಬ್ರು ಕೇಳಾಗಿಲ್ಲ ಅದನ್ನ, ಕೊಡಿ ಈಗ ಒಂದ್ ಸರ್ಟಿಫಿಕೇಟ್ ಯಾವ್ದೋ ಇಲ್ಲ, ನಾಳೆ ತಂದು ಕೊಡ್ತೀಯಾ, ಕೊಟ್ಟು ಹೋಗ್ಬಿಡಿ ಕಡೆಗೆ, ಪರವಾಗಿಲ್ಲ ಬಿಡಯ್ಯ ಅಂತ ಹೇಳಿ ಮುಗಿದೋಯ್ತು. ಯಾಕೆ ಯಾರು ಕೇಳಾಗಿಲ್ಲ ಅದನ್ನ, ಈಗ ಇಂಡಿಪೆಂಡೆಂಟ್. ವಿಷ್ಣು ಯಾತಕ್ ವೇವ್ ಮಾಡ್ತಾನೆ ಅಂದ್ರೆ ಸರ್ವತಂತ್ರ ಸ್ವತಂತ್ರ ವೇವ್ ಮಾಡ್ತಾನೆ. ಮಹಾಲಕ್ಷ್ಮಿ ಯಾತಕ್ ಮಾಡೋದಿಲ್ಲ ಅಂದ್ರೆ ನಾರಾಯಣ ಆನ್ಸರಬಲ್ ಅವರು, ಅದಕ್ಕೆ ಹೇಳ್ತಾರೆ ನಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅವರ ಕರುಣೆಯ ಹಿನ್ನೆಲೆಯಲ್ಲಿ ಅಸ್ವಾತಂತ್ರ್ಯ ಇದೆ, ಅವರ ಕರುಣೆ ಇದೆ, ಅಸ್ವಾತಂತ್ರ್ಯ ಇರೋದ್ರಿಂದ ಐ ಕಾಂಟ್ ಹೆಲ್ಪ್ ಅಂತ ಹೇಳ್ತಾರೆ. ರೂಲ್ ಪ್ರಕಾರ ಇದ್ರೆ ಸರಿ, ಇಲ್ಲವಾದ್ರೆ ಏನು ಮಾಡೋಕ್ಕಾಗೋದಿಲ್ಲ. ನಾರಾಯಣ ಆಗಲ್ಲ, ರೂಲ್ಸ್ ನಂದೇ ತಾನೇ, ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ರೆ ನಂದೇ ತಾನೇ. ಈ ಡಿಫರೆನ್ಸ್ ಗೊತ್ತಾಗಿಬಿಟ್ರೆ ನಾರಾಯಣ ಯಾತಕ್ಕೆ ಸುಲಭ, ಮಹಾಲಕ್ಷ್ಮಿ ಯಾತಕ್ಕೆ ಕಷ್ಟ ಅಂತ ಗೊತ್ತಾರೆ. ಆ ಕರ್ಕಿನ ಕೇಳಿ ಹೇಳ್ಬಿಡ್ತಾನೆ, ಅಲ್ಲಯ್ಯ ಹೋದ್ರು ತಗೋಬಹುದು, ಹೋಗಿ ಆ ಕಡೆ ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಪವರ್ಸ್ ಇದೆ, ನನಗೆ ಆ ಪವರ್ಸ್ ಇಲ್ಲ. ಎಷ್ಟು ಒಳ್ಳೆಯವನಾಗಿದೆ, ಕರುಣೆ ಇಲ್ವಾ? ಕರುಣೆ ಇದೆ ಮಹಾರಾಯ, ಆದ್ರೆ ನಿನ್ ಮೇಲೆ ಕರುಣೆ ಮಾಡಿ ಸಂಸಾರ ಕಾಡ್ಕೊಳ್ಳ ಅಂತ ಹೇಳ್ತಾನು. ನಿನ್ ಮೇಲೆ ಕರುಣೆ ತೋರ್ಸಕ್ ಹೋಗಿ ಔಟ್ ಆಫ್ ದಿ ಹೋದ್ ನನ್ಗತಿ ಏನಾಗ್ತದೆ ಆಮೇಲೆ? ಇದು ಸ್ವಾತಂತ್ರ್ಯ ಅನ್ನೋ ಪದ ಅರ್ಥ ಮಾಡ್ಕೊಂಡ್ರೆ ವಿಷ್ಣು ಏನನ್ನು ಬೇಕಾದ್ರೂ ಯಾತಕ್ ಮಾಡ್ತಾನೆ ಅಂದ್ರೆ ಶಕ್ತಿ ಇದೆ, ಆ ಒಂದು ಸಾಮರ್ಥ್ಯ ಇದೆ, ಆ ಒಂದು ವಿಶಿಷ್ಟವಾದ ಸ್ವಾತಂತ್ರ್ಯ ಇದೆ. ಅಂತ ಗುಣ ಎಲ್ಲೂ ಕಂಡು ಬರೋದಿಲ್ಲ. ಆದ್ರಿಂದ ಅವರ ಸ್ಟ್ರಿಕ್ಟ್ ಆಗೋದು ನ್ಯಾಚುರಲ್, ಉಳಿದ ದೇವತೆಗಳು ಸ್ಟ್ರಿಕ್ಟ್ ಆದ್ರೆ ಕ್ವೈಟ್ ನ್ಯಾಚುರಲ್ ಅದು. ಅದಕ್ಕೆ ಹೇಳ್ತಾರೆ ಉಪನಿಷತ್ತಿನಲ್ಲಿ, ಯದ್ ಭೀಷಾ ಉದಯಿತಿ ಸೂರ್ಯ, ಸೂರ್ಯ ಸರಿಯಾಗಿ ಯಾತಕ್ಕೆ ಕೊಡ್ತಾನೋ ಗೊತ್ತೇನು? ನಮ್ ಮುಖ ನೋಡ್ಕೊಂಡು ಹುಟ್ಟೋದಿಲ್ಲ, ದೇವರ ಭಯ ಅಂತೆ. ಸ್ವಲ್ಪ ಲೇಟ್ ಆದ್ರೆ ಇಲ್ಲಿ ಆಕ್ಷನ್ ಮಾಡ್ತಾವತ್ತಾರ ಅಂತ ಹೆದರಿಕೆ ಅಂತೆ. ಗಾಳಿ ಬೀಸುತ್ತಂತೆ, ಯಾತಕ್ಕೆ? ಭಯ, ಭಗವಂತನ ಭಯ ಉಂಟಂತದ್ದು. ಚಂದ್ರ ಸೂರ್ಯ ಎಲ್ಲ ದೇವರ ಭಯದಿಂದ ಓಡಾಡ್ತಾ ಇದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಎಂಥ ಸಾಮರ್ಥ್ಯ ಭಗವಂತನ ಸಾಮರ್ಥ್ಯ. ಅಲ್ಲಿ ಭಗವಂತನಿಗೆ ಭಯನೋ ಇಲ್ಲವೇ ಇಲ್ಲ. ಸ್ವತಂತ್ರನಾದ್ದರಿಂದ ಏಕೋ ನಾರಾಯಣ ಆಸೀತ್, ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಅವನಿಗೆ ಭಯದ ಹೆಸರಿಲ್ಲ. ಯಾವ ಯಾರ ಹಂಗು ಅವನಿಗಿಲ್ಲ. ಆದ್ರಿಂದಾಗಿನೇ ಆತನನ್ನು ಆರಾಧನೆ ಮಾಡೋದು ಅತ್ಯಂತ ಸುರಕ್ಷಿತ. ಸ್ವತಂತ್ರ ವ್ಯಕ್ತಿಯ ಕೈಯನ್ನು ನಾವು ಹೋಗಿ ಆರಾಧನೆ ಮಾಡೋದು ಅತ್ಯಂತ ಸುರಕ್ಷಿತ. ಲಕ್ಷ್ಮೀದೇವಿ ಹಾಗಿಲ್ಲ, ಆದ್ರಿಂದಾಗಿನೇ ನಾರಾಯಣ ಧ್ಯಾನ ಸುಖಕರ ಅಂತ ಹೇಳಿದ್ರು. ಇಷ್ಟು ಗೊತ್ತಾದ ಮೇಲೆ ಪರಮಾತ್ಮ ಉಪದೇಶ ಮುಂದುವರೆಸ್ತಾರೆ. ಇಷ್ಟು ಕೇಳಿದ್ಮೇಲೆ ಏನ್ ಮಾಡ್ಬೇಕು ನಾವೀಗ ಅಂತ ಪ್ರಶ್ನೆ. ನಮ್ ಮೊದಲನೇ ಉತ್ತರ ಏನು ಗೊತ್ತಾ? ಓ, ದೇವರು ಭಾರಿ ಸುಲಭ ಅಂತೆ, ಮೋಕ್ಷ ಕೊಡ್ತಾನಂತೆ, ಸಾಯ್ಬೇಕಾದ್ರೆ ನಾರಾಯಣ ಅಂದ್ರೆ ಸಾಕು, ಇವತ್ತಿಂದ ಪ್ರಿಸರ್ವ್ ಸಾಯ್ಬೇಕಾದ್ರೆ ಮತ್ತೆ ಎಂದ್ ಸಾಯ್ತಾನೋ ಗೊತ್ತಿಲ್ಲ, ಅವತ್ತಂದ್ರೆ ಸಾಕು. ಅದಕ್ಕೆ ದೇವರು ಒಲಿಯೋದಿಲ್ಲ. ಇನ್ ಹಿಂದೇನ್ ಮಾಡಿದ್ರಿ, ಬಿಟ್ಟುಬಿಡಿ. ಇನ್ಮೇನ್ ಏನ್ ಮಾಡ್ಬೇಕು ಗೊತ್ತಾ? ಈಗ ಮಯ್ಯೇವ ಮನ ಆಧತ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಇದು ಮುಂದಿನ ಶ್ಲೋಕ. ಮಯ್ಯೇವ ಮನ ಆಧತ್ವ, ಅರ್ಜುನ ನನ್ನಲ್ಲೇ ಮನಸ್ಸನ್ನು ಹಾಕಿಬಿಡು. ಮಯಿ ಬುದ್ಧಿಂ ನಿವೇಶಯ ನನ್ನಲ್ಲೇ ಬುದ್ಧಿಯನ್ನು ಹಾಕಿಬಿಡು. ನಿವಶಿಷ್ಯಸಿ ಮಯ್ಯೇವ ನನ್ನಲ್ಲೇ ವಾಸ ಮಾಡ್ತೀಯ. ಅತ ಊರ್ಧ್ವಂ ನ ಸಂಶಯ, ಇವ ಯೋಚನೆನೇ ಮಾಡಬೇಡ. ಮನಸ್ಸು ನನ್ನ ಕಡೆ ಹಾಕು, ಬುದ್ಧಿ ನನ್ನ ಕಡೆಗೆ ಹಾಕು, ನಿನ್ನ ಯೋಗಕ್ಷೇಮ ನನಗೆ ಸೇರಿದ್ದು. ಇದನ್ನ ಮಾಡಬೇಕು. ಇದು ಗೊತ್ತಾದ ಮೇಲೆ ಇನ್ನು ತಡ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮಗೆ ಗೊತ್ತಿದ್ದಿಲ್ಲ, ಪಕ್ಕದಲ್ಲಿ ನಿಂತಿದ್ವಿ, ಆಮೇಲೆ ನೋಡ್ತಾನೆ ಹಾವು, ಆಮೇಲೆ ಒಂದು 5 ನಿಮಿಷ ಬಿಟ್ಟು ಹೋಗೋಣ ಅಂತ ಕಾಯ್ತಾರ, ಆ ಕಾಲ ನೋಡ್ಕೊಂಡು ಕಾಯ್ತಾರ ಅಲ್ಲಿಂದ ಕಾಲ ಗುಳಿ ಕಾಲ ಹೋಗ್ರೆ ಬಾಟ್ಲ ಹಾರಿಬಿಡ್ತಾರೆ ಆ ಕಡೆಗೆ. ಸೊ ತಾಯದ ಮಾರಾಯ ನೀವು ತಡೆಯೋದಕ್ಕೆ ಹಾರಿದ್ರೆ ಮುಂಜಾನೆ ಕೆಲಸ. ಇನ್ನೂ ತಡ ಮಾಡಬಾರ್ದು. ಇಷ್ಟೊತ್ತು ಬುದ್ಧಿ ಇದ್ದಿಲ್ಲ ಸುಮ್ಮನೆ ಇದ್ದೆ ಅಷ್ಟೇನೆ, ಇಷ್ಟೊತ್ತು ಗೊತ್ತಿದ್ದಿಲ್ಲ ಸುಮ್ಮನೆ ಇದ್ದೆ ಅಷ್ಟೇನೆ, ಗೊತ್ತಾದ್ಮೇಲೆ ಹಾಗೆ ಕಿರ್ತೀನಿ ನಾನೀಗ ಅಂತ ಕೇಳುತ್ತ. ಗೊತ್ತಿದ್ರೆ ಹಾಗೆ ಕಿರ್ತೇನೆ ನಾನೀಗ. ನಮಗೆ ಎರಡು ಗೊತ್ತಿಲ್ಲ, ಈ ಸಂಸಾರ ಭಯಾನಕ ಅಂತ ನಮಗೆ ಗೊತ್ತಿಲ್ಲ, ಇನ್ನೊಂದು ಇದನ್ನು ಯಾರು ಬಿಡುಗಡೆ ಮಾಡ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಆದ್ರಿಂದ ನಾನು ಏನೋ ಮಾಡ್ಕೊಂಡು ಓಡಾಡ್ತಾ ಇದ್ದೇವೆ ಅಷ್ಟೇ. ಕೆಲವರು ಇರ್ತಾರೆ ಬಸ್ಸರ್ಗೊಂದು ನಿದ್ದೆ ಹೊಡಿತಾ ಇರ್ತಾರೆ, ಯಾರು ಎಬ್ಬಿಸ್ತಾರೆ, ಸಿಟ್ಟು ಬರುತ್ತಾರೆ ಎಬ್ಬಿಸಿದವನಿಗೆ, ಏನ್ರಿ ಎಬ್ಬಿಸ್ತೀರಿ, ನಿದ್ದೆ ಮಾಡ್ತಿದ್ದೆ, ಬ್ರೇಕ್ ಫೇಲ್ ಆಗಿದೆ ರೀ ಅಂತಾನೆ. ಏರು ಕಣ್ಣೆಲ್ಲ ಬೆಳ್ಳಿ ಬಟ್ಲಾಗುತ್ತೆ ಆ ಕ್ಷಣಕ್ಕೆ, ಇಮ್ಮಿಡಿಯೇಟ್ ಕಿಡಿಗೆಯಲ್ಲಿ ಹಾರಿಬಿಡ್ತಾರೆ, ಬಿಡೋದಿಲ್ಲ ಅದಕ್ಕೆ. ಇಷ್ಟ ನಿದ್ದೆ ಇಲ್ಲಿ ಗಡಕೆ ಗಿರಿಕೆ ಎಲ್ಲ ಹೋಯ್ತಾ ಕಡೆಗೆ, ಯಾಕೆ ಬೇಕೇ ಇಲ್ಲಂತೆ ಗತಿ ಏನದಕ್ಕೆ? ಒಂದು ಬ್ರಸ್ನಲ್ಲಿ ಬೇಕಿಲ್ಲ ಅಂದ್ರೆ ನಿಮ್ಮ ಅವಸ್ಥೆ ಹೇಗಾಗ್ತದಲ್ಲ? ಈ ಸಂಸಾರ ಏನ್ ತಿಳ್ಕೊಂಡಿದ್ದೀರಿ? ಹೇಳರಿಲ್ಲ ಕೇಳರಿಲ್ಲ ಆರೂ ಸಂಗಡ ಬಾಹೋರಿಲ್ಲ, ನಮ್ಮ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ. ಬಿಂಬದೊಳಗಿರುವ ಪ್ರಾಣ ಕಂಬಸೂತ್ರ ಗೊಂಬೆಯಂತೆ, ಬಿಟ್ಟು ಹೋಗುವಾಗ ಗೇಣು ಬಟ್ಟೆಗಾಣದು. ಕನಕದಾಸರು ಎಷ್ಟು ಶಿಕ್ಷ್ಣವಾಗಿ ಹೇಳ್ತಾರೆ, ನಮ್ದು ನೂತ ಹೊಡ್ಕತ್ತಿರಲ್ಲ, ಬಿಟ್ಟು ಹೋಗುವಾಗ ಗೇಣು ಬಟ್ಟೆಗಾಣದು. ಕಟ್ಟೆ ಇಲ್ಲ, ಹುಟ್ಟುತ್ತೇನೂ ತಾರಲಿಲ್ಲ, ಸಾಯುತ್ತೇನೂ ಒಯ್ಯಲಿಲ್ಲ, ಮತ್ತೆ ನಿಮಗೇನು ಸಿಗುತ್ತೆ ಅಂತ ಕೇಳ್ತಾರೆ. ಈ ಮಾತನ್ನು ಯೋಚನೆ ಮಾಡಿದ್ರೆ ಒಬ್ಬೊಬ್ಬರಿಗಾಗೋದಲ್ಲ, ಇದು ಜಗತ್ತಿನ ಪ್ರತಿಯೊಬ್ಬರಿಗೂ ಆಗ್ತಕ್ಕಂಥ ಮಾತು, ಎಕ್ಸೆಪ್ಷನ್ಸೇ ಇಲ್ಲ ಇದೆ. ಮತ್ತು ಸಾರ್ಸ್ ಎಲ್ರಿಗೆ ಬರುತ್ತೆ ಅಂತೇನೇ ಇಲ್ಲ, ಎದುರು ನಡಿಬಿಟ್ಟಿದ್ದಾರೆ ನೋಡಿ, ಅವ್ರಿಗೆ ಬರುತ್ತೆ, ಇವರು ಬಂದ್ರೆ ಏನಂತ ಎಲ್ಲ ದೇಶ ಗಾಬರಿ, ಜಗತ್ತೇ ಗಾಬರಿ ಆಗಿಬಿಟ್ಟಿದೆ. ಯಾರಿಗೆ ಬರುತ್ತೋ ಅಂತ ಗಾಬರಿ ಪಾಪ. ಮೊದಲು ಖುಷಿಯಾಗಿದ್ರು, ಸದ್ಯಕ್ಕೆ ಇಂಡಿಯಾಗೆ ಬಂದಿಲ್ಲ ಅಂತೇಳಿ. ಒಂದೊಂದು ಶುರುವಾಯ್ತು, ಅಲ್ಲಿ ಏಳು, ಇಲ್ಲ ಇದು, ಇಲ್ಲೊಂದು ಅಂತೇಳಿದ ಕಡೆಗೆ ಇದನ್ನೇ ನೆನಪಿಗರ್ತ ಕಾರ್ಸ್ಪತ್ರೆ ಬಂತ ಇವ್ರಿ ಪಾಪ ಭಯಕ್ಕರ್ತ. ನೋಡಿ, ಎಲ್ಲರಿಗೂ ಬರದೇ ಇರತಕ್ಕಂತ ಸಂಭವ ಇದ್ರು ಬರೋ ಸಂಭವ ಇಲ್ಲ, ಸ್ಟಿಲ್ ನಡುಗ್ತಾನೆ. ಆದ್ರೆ ತಾವು ಸಾರಸ್ಪದ ಸಾಯ್ಬೇಕು ಅಂತೇನೆ ಇಲ್ಲ. ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೇಕು ಅಂತಿಲ್ಲ, ಟಿ ಬಿ ಬರಬೇಕಾಗಿಲ್ಲ, ಕುಷ್ಠರೋಗ ಬರಬೇಕಾಗಿಲ್ಲ, ಹಾವು ಕಡಿಬೇಕಾಗಿಲ್ಲ, ಏನು ಇಲ್ಲ. ನಮ್ಮ ಮನುಷ್ಯರಾಗಿರೋ ಒಂದೇ ಸಾಕು ಸಾಯ್ಲಕ್ಕೆ, ಇನ್ನೇನು ಬೇಕಾಗಿತ್ತು? ಏನಾಗಿತ್ತು, ಏನ್ ಹೇಳಿದ್ರು ಆಯ್ತು, ವಯಸ್ಸಾಗಿತ್ತು, ಹೋಗ್ಬಿಟ್ಟ, ಇನ್ನೇನಾಗ ಸಾಧ್ಯ ಇಲ್ಲ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಸಾವು ಎಲ್ಲೋ ಇಲ್ಲ, ನಮ್ಮ ಬೆನ್ನ ಹಿಂದೆ ಸದಾ ಕೂತಿದೆ ಅಂತ ಹೇಳಿದ್ದ. ಬೆನ್ನು 24 ತಾಸು ನಮ್ಮನ್ನು ಹೊಂಚಾಗ್ತಿರೋ ವಸ್ತು ಅಂದ್ರೆ ಸಾವು. ಅದಕ್ಕೇನು ಮಾಡ್ಬೇಕೀಗ? ಹುಷಾರಾಗಬೇಕು. ಹುಷಾರಾಗಬೇಕು, ಯಾವ ಕಡೆ ಹುಷಾರಾಗಬೇಕು? ಎಲ್ಲಿ ಹೋದ್ರೆ ಸಾವಿಲ್ಲ ಅಲ್ಲಿಗೆ ಹಾರಬೇಕು, ಅದು ವಿಶೇಷ. ಎಲ್ಲಿಗೆ ಹೋದ್ರೆ ಸಾವಿನ ಭಯ ಇಲ್ಲ ಅಲ್ಲಿಗೆ ಹಾರಬೇಕು. ಎಲ್ಲಿ ಹೋದ್ರೆ ಇಲ್ಲ, ವೈಕುಂಠಕ್ಕೆ ಹೋದ್ರೆ ಸಾವಿನ ಭಯವೇ ಇಲ್ಲ. ನಚ ಪುನರಾವರ್ತತೆ, ನಚ ಪುನರಾವರ್ತತೆ. ಅವನಪುರಕ್ಕೆ ಹೋದ ಜನರು ಒಮ್ಮೆಗನ್ನ ತಿರುಗರು, ಉಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಈ ಮಾತಿನಲ್ಲಿ ಗೋಪಾಲದಾಸರ ಬಹಳ ಸುಂದರವಾದ ದೇವರ ನಾಮ. ಯಾತಕ್ಕೆ ದೇವರನ್ನ ಮೆಚ್ಚಿದ್ದೆ ಅಂತ ಮಹಾಲಕ್ಷ್ಮಿನ ಕೇಳ್ತಾರೆ. ಅದಕ್ಕೆ ಕಾರಣ, ಅವನ ವೈಭವ ಪ್ರತಿ ಹಂತದಲ್ಲೂ ವೈಭವ ಅಂತಲೇ ತುಂಬಿದೆ. ಅದಕ್ಕೆ ಲಕ್ಷ್ಮೀದೇವಿ ಪರಮಾತ್ಮನಿಗೆ ವಧುವಾಗಿ ಇದ್ದಾಳೆ ಅಂತ ಕರೀತಾರೆ. ಇದು ಹರಿಯ ವೈಭವ. ಅಂತ ಪರಮಾತ್ಮನನ್ನ ಸದಾ ಧ್ಯಾನಿಸಬೇಕು. ಮೈ ಮೈಯೇವ ಮನ ಆಧತ್ಸ್ವ, ನನ್ನಲ್ಲೇ ಮನಸ್ಸನ್ನು ಹಾಕು. ಅದಕ್ಕೆ ಆಚಾರ್ಯ ಹೇಳಿದರು, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ವೀಶಪದೆ. ದ್ವಾದಶ ಸ್ತೋತ್ರಕ್ಕೆ ಮೂಲವಾದ ಮಾತಿದವನು ಕೃಷ್ಣ ಹೇಳಿದ್ದನ್ನೇ ಆಚಾರ್ಯ ಹೇಳಿದರು. ನನ್ನಲ್ಲೇ ಮನಸ್ಸಾಕು ಅಂತ ಕೃಷ್ಣ ಹೇಳಿದನಲ್ಲ, ಮನಸ್ಸಾಕು ಅಂತ ಆಚಾರ ಹೇಳ್ತಾ ಇದ್ದ. ದೇವರಲ್ಲೇ ಮನಸ್ಸಾಕು ಅಂತ ಹೇಳಿದ್ದ. ಇವತ್ತು ಓದಿನಲ್ಲಿ ಮನಸ್ಸಾಗ್ತಾ ಹೋದ್ರೆ ಓದು ಬರೋದಿಲ್ಲ. ಮತ್ತೆ ವ್ಯಾಪಾರದಲ್ಲಿ ಮನಸ್ಸಾಗ್ರೆ ವ್ಯಾಪಾರ ಮಾಡಕ್ ಆಗೋದಿಲ್ಲ. ಡ್ರೈವಿಂಗ್ ಕಲಿಬೇಕು, ಮನಸ್ಸಾಗ್ರೆ ಡ್ರೈವಿಂಗ್ ಬರೋದಿಲ್ಲ. ಯಾವುದರಲ್ಲಿ ಮನಸ್ಸಿಲ್ಲ ಅದರಲ್ಲಿ ನಾವು ಯಶಸ್ಸು ಗಳಿಸಕ್ ಆಗೋದಿಲ್ಲ. ದೇವರು ಉಲಿಬೇಕು ಅಂತಿದ್ರೆ ಮೊದಲು ಏನು ಮಾಡಬೇಕು? ಮನಸ್ಸನ್ನ ಅದನ್ನು ಹಾಕಬೇಕು. ಮಯೇವ ಮನ ಅಧತ್ಸ್ವ ಮಯಿ ಬುದ್ಧಿಂ ನಿವೇಶಯ, ನಿನ್ನ ಬುದ್ಧಿಯನ್ನ ನನ್ನಲ್ಲಿ ಹಾಕು ಅಂತ ಕೇಳುತ್ತ. ನಿನ್ನ ಬುದ್ಧಿಯನ್ನ ನನ್ನಲ್ಲಿ ಹಾಕು. ಆಗ್ತಾ ಇಲ್ಲ, ಕಂಡು ಕಂಡು ಕಡೆ ಮನ ಬುದ್ಧಿಯಾಗಿ ಉಪಯೋಗಿಸ್ತೇವೆ. ನಮ್ಮ ಬುದ್ಧಿ ಇಲ್ಲೆಲ್ಲ ಉಪಯೋಗಿಸ್ಬಿಡ್ತೇವೆ. ಈ ಜಿರಳೆಗೆ ಎಷ್ಟು ಕಾಲು, ನೊಣಕ್ಕೆ ಎಷ್ಟು ಕಾಲು, ಕತ್ತೆ ಹೇಗೆ ಓಡಾಡುತ್ತೆ, ಮೀನು ಹೇಗೆ ಸಂಚಾರ ಮಾಡುತ್ತೆ, ಹಾವು ಹೇಗೆ ಮೂವ್ ಆಗುತ್ತೆ, ಹಾವಿನ ಒಂದು ಗಮನಶಕ್ತಿ ಹಿಂದೆ ಏನಿದೆ, ಇದೆಲ್ಲ ಯೋಚನೆ ಮಾಡ್ತಾನೆ ಮನುಷ್ಯ. ಆದರೆ ಇದನ್ನೆಲ್ಲ ಸೃಷ್ಟಿ ಮಾಡಿದ ದೇವರನ್ನೇ ಮರೆತು ಬಿಡ್ತಾನಲ್ಲ. ಮಯಿ ಬುದ್ಧಿಂ ನಿವೇಶಯ ಕೃಷ್ಣ ಹೇಳ್ತಾರೆ. ಎಲ್ಲ ವಸ್ತು ನೋಡೋದು ತಪ್ಪಲ್ಲ, ಆದರೆ ಬುದ್ಧಿ ಎಲ್ಲಿರಬೇಕು? ಇದು ಸೃಷ್ಟಿ ಮಾಡಿದ ದೇವರು ಹೇಗಿರಬೇಕು ಲೆಕ್ಕ ಹಾಕೋದು, ಇದು ಸೃಷ್ಟಿ ಮಾಡಿದ ದೇವರು ಹೇಗಿರಬೇಕು. ಆರ್ಟ್ ನೋಡ್ತಾ ಇರ್ತೇವೆ, ಹೂ ಇಸ್ ದ ಆರ್ಟಿಸ್ಟ್ ಅಂತ ಯೋಚನೆ ಮಾಡ್ತಾ ಹೋಗ್ತೇವೆ. ಆರ್ಟ್ ನೋಡ್ತೇವೆ, ಆರ್ಟಿಸ್ಟ್ನ ನಾವು ಗಮನಿಸ್ತೇವೆ. ಆ ಜಗತ್ತನ್ನು ನೋಡಿ ಜಗನ್ನಾಥನಾದ ಭಗವಂತನನ್ನ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಈ ಒಂದು ಧ್ಯಾನ ಮಾಡಿದರೆ ನೀವು ಜಿರಳೆ ಕಾಲಾದ ನೋಡಿ, ನೊಣದ ಕಾಲಾದ ನೋಡಿ, ಅವ ಆಶ್ಚರ್ಯ ಆಗುತ್ತವೆ. ಏನು ಶಕ್ತಿ ಕೊಟ್ಟಿದ್ದಾನೆ ಪರಮಾತ್ಮ, ಎಷ್ಟು ಚಿಕ್ಕ ಪ್ರಾಣಿಗಳು ಹೇಗೆ ಓಡಾಡ್ತಾ ಇರುತ್ತೆ. ಸೊಳ್ಳೆ ಒಡೆನಕ್ಕೆ ಹೋಗ್ತಾರೆ, ತಪ್ಪಿ ಹೋಗ್ಬಿಟ್ಟಿರ್ತಾಗಲಿದೆ. ಕ್ರಿಕೆಟ್ ಬಾಲ್ ಹೇಗೋ ಸೊಳ್ಳೆ ಹಾಗೆ ಹೊಡಗಿತ ಬಿಟ್ಟು ಬೋಲ್ಡ್ ಆಗಿಬಿಟ್ಟಿದೆ, ಆಟಕ್ಕೆ ಆಗಿಬಿಡ್ತಾರೆ. ತನ್ಪತಿ ವಿಷ ಹೊಡ್ಕೋ ತಮ್ಮಗೆ ಹೊಡ್ಕೋತಿರ್ತಾರೆ, ಪಾಪ ಪಟ್ಟ ತೊಡಕ ಕೆಡೆ ಹೊಡ್ಕೋತಾರೆ, ಕೆಡೆ ತಬ್ಬಿಗೆ ಕಾವು ಹೊಡ್ಕೋತಿರ್ತಾರೆ, ಸೊಳ್ಳೆ ತಪ್ಪಿ ಹೋಗ್ಬಿಟ್ಟಿರುತ್ತಾಗಲಿ. ಏನ್ ಶಕ್ತಿ ಕೊಟ್ಟಿದ್ದಾನೆ ಅದಕ್ಕೆ, ಏನ್ ಸಂಗೀತ ಕಚೇರಿ ಮಾಡುತ್ತೆ ಸೊಳ್ಳೆ? ಆದ್ದರಿಂದ ಅದು ಸುಮ್ಮನೆ ಕಚ್ಚೋದಿಲ್ಲಂತೆ, ಸಂಗೀತ ಹಾಡಿ ಕಚ್ಚುತ್ತದೆ. ಸಂಗೀತ ಹಾಡಿ ಸಂಗೀತ ಬಾರ ಇದೆ, ಹೊಟ್ಟೆ ಹೊರಗೆ ಬಿಡುತ್ತೆ. ಇದು ಅನೇಕರಿಗೆ ಗೊತ್ತಿಲ್ಲ, ಯಾಕೆ ಹಾಗೆ ಮಾಡುತ್ತೆ ಗೊತ್ತಾ? ಎಚ್ಚರ ಇಲ್ಲದವ್ರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅಂತ. ಹಾಡಿ ಎಚ್ಚರ ಮಾಡಿ ಹೊಡಿಯುತ್ತೆ ಅಂತ, ಆಮೇಲೆ ಹಾಡಿ ತಿಳಿಸು ಎಚ್ಚರ ಮಾಡಿಸಿಬಿಟ್ಟು ಈಗ ರೆಡಿ ಅಂತ ಹೇಳಿ ಅಂಪೈರ್ ಹೇಳಿದ ಮೇಲೆ ಬೋಲ್ ಮಾಡ್ಬೇಕಲ್ಲ ಆಟಕ್ಕೆ. ಬಂದೆ ಮಾಡಿದ್ರೆ ಅದು ಲೆಕ್ಕ ಇಲ್ಲ, ಬಾಲಿಗೆ ಎಷ್ಟಂತ ಹೊಡಿಬೇಕು, ಎಬ್ಬಿಸುತ್ತಂತ ಮೊದಲು. ಅದಕ್ಕೆ ಅನೇಕರಿಗೆ ಗೊತ್ತಿಲ್ಲ, ಪ್ರಾಣಿಗಳ ಸೈಕಾಲಜಿ ಏನು ಗೊತ್ತಾ? ಸತ್ತಾಗಿ ಬಿದ್ದಿದ್ರೆ ಮುಟ್ಟೋದಿಲ್ಲ ಅಂತ ಪ್ರಾಣಿಗಳು, ಸತ್ತಾಗಿ ಬಿದ್ದುಬಿಟ್ರೆ ಬಿಟ್ಟೋ ಬಿಡುತ್ತೆ, ಡೆಡ್ ಬಾಡಿ ಮುಟ್ಟೋದಿಲ್ಲ. ಅದಕ್ಕೋಸ್ಕರ ಸೊಳ್ಳೆಗಳೆಲ್ಲ ಹಾಡೋ ಉದ್ದೇಶ ಅದೇನೆ, ಎಬ್ಬಿಸಿಬಿಟ್ಟು ಕಚ್ಚಿ ತನ್ನ ಪರಾಕ್ರಮ ತೋರಿಸೋದರ ವೈಶಿಷ್ಟ್ಯ. ಇಷ್ಟು ಚಿಕ್ಕ ಪ್ರಾಣಿ ನಮ್ಮನ್ನು ಆಟ ಆಡಿಸಿಬಿಡುತ್ತಲ್ಲ, ಏನು ಆಶ್ಚರ್ಯ ಇದು. ಮೀನು ಹೇಗೆ ನೀರಲ್ಲಿ ಹಾರಾಡುತ್ತೆ ನೋಡಿ, ಎಷ್ಟು ನೋಡಿದ್ರೆ ಅಲ್ಲೇ ಇರುತ್ತೆ, 1000 ಮೀನು ಹಿಡಿದ್ರೆ ಒಂದು ಸಿಗೋದಿಲ್ಲ ಕೈ, ಅಷ್ಟು ಮೀನು ಇರುತ್ತಲ್ಲ. 1000 ಹೇಗೆ ತಕ್ಷಿಡಿರುತ್ತೋ ಸಾಧ್ಯ, ಇಷ್ಟು ದೊಡ್ಡ ಕೈ ಚಾಚಿದ್ರೆ ಇಷ್ಟಿಷ್ಟೇ ಮೀನುಗಳು, ಒಂದು ಕೈ ಸಿಗೋದಿಲ್ಲ, ಎಷ್ಟು ಆಶ್ಚರ್ಯ. ಗಾಳಕ್ಕೆ ಸಿಗುತ್ತೆ, ಎಂಥ ಫಾಸ್ಟ್ ಮೂವ್ಮೆಂಟ್ ಅದು. ಒಂದು ಇದನ್ನು ಯೋಚನೆ ಮಾಡ್ತಾ ಹೋದ್ರೆ ಮೈ ಬುದ್ಧಿ ಮುನಿವೇಶಯ. ನೀವತ್ತು ನಮ್ಮ ಜೀವನದಲ್ಲಿ ನಾವೆಲ್ಲ ಮಾಡಿ ದೇವರನ್ನು ಪೂರ್ತಿ ಮರ್ತಿದ್ದೇವೆ. ಲೌಕಿಕಗಳು ನಮ್ಮ ಬುದ್ಧಿ ಉಚ್ಚಾಪಟ್ಟೆ ಮೇಲೆ ಹೋಗ್ಬಿಟ್ಟಿದೆ. ಚಂದ್ರಲೋಕ, ಆ ಲೋಕ, ಈ ಲೋಕ ಯೋಚನೆ ಮಾಡ್ತಾನೆ ಇರ್ತೇವೆ. ಆದರೆ ಇದನ್ನೆಲ್ಲ ಮಾಡಿದ ಭಗವಂತನನ್ನ ಮರಿತೇವಲ್ಲ, ಹಾಗೆ ಮಾಡಬೇಡಿ. ಬುದ್ಧಿ ನಿವೇಶ ಮಾಡಿ ಅಂದ್ರೆ ಏನು ಗೊತ್ತೇನು ಅರ್ಥ? ಬುದ್ಧಿಯಿಂದ ಯೋಚನೆ ಮಾಡಿ ನನ್ನ ಮಹಿಮೆ ಗೊತ್ತಾಗುತ್ತೆ ಅಂತ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ತಾತ್ಪರ್ಯ. ಮಯೇವ ಮನ ಆಧತ್ವ ಮಯಿ ಬುದ್ಧಿಂ ನಿವೇಶಯ ಮಾಮೇ ಅಥ ಊರ್ಧ್ವಂ. ಏ ಮಾಡ್ತೀನಿ, ನಿವಶಿಷ್ಯತಿ ಮಯೇವ, ಹಾಗೆ ಮಾಡ ನನ್ನ ಬಳಿ ಬಂದೇ ಬರ್ತೀಯ ನೀನು. ಅಥ ಊರ್ಧ್ವಂ ಸಂಶಯ, ಇಲ್ಲಿ ಹೀಗೆ ಬದುಕಿದರೆ ನಿನ್ನ ಅನಂತರದ ಜೀವನ ನನ್ನ ಹತ್ತಿರ ಆಗತ್ತೆ ಹೊರತು ಬೇರೆ ಕಡೆಗೆ ಅಲ್ಲ. ಇನ್ನು ತುಂಬಾ ಅರ್ಥಗಳು ಉಂಟು ಅದಕ್ಕೆ. ಮನಸ್ಸನ್ನು ನನ್ನ ಕಡೆ ಕೊಡು ಅಂತ ಪರಮಾತ್ಮ ಕೇಳಿದ. ಇದು ಯಾತಕ್ಕೆ ಅಂತ ಸುಮ್ಮನೆ ಅರ್ಥ ಆಗೋದು. ಒಂದು ಬೃಹದಾರಣ್ಯ ಉಪಸ್ಥಿತ ನೋಡಿದ ಹೊಸ ಅರ್ಥ ಆಗುತ್ತೆ. ಬೃಹದಾರಣ್ಯಕ್ಕೆ ಉಪಸ್ಥಿತರೊಳಗೆ ಹೊಸ ಅರ್ಥವನ್ನ ಹೇಳ್ತಾ ಇದೆ ಅಂತ. ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದನಂತೆ, ಅದು ಬದುಕಬೇಕಲ್ಲ, ಜಗತ್ತು ಬದುಕಲಿಕ್ಕೋಸ್ಕರವಾಗಿ ಆಹಾರ ಸೃಷ್ಟಿ ಮಾಡಿದ್ದಂತ, ಸಪ್ತ ಅನ್ನಗಳನ್ನು ಸೃಷ್ಟಿ ಮಾಡಿದ್ದಾನೆ, ಸಪ್ತಾನ್ನ ಬ್ರಾಹ್ಮಣ ಅಂತ ಹೆಸರು, ಏಳು ಅನ್ನವನ್ನು ಸೃಷ್ಟಿ ಮಾಡಿದ್ದಾನೆ. ಜನ ಬದುಕಬೇಕು, ದೇವತೆಗಳು ಬದುಕಬೇಕು, ಪಶುಗಳು ಬದುಕಬೇಕು, ತನ್ನ ಆರಾಧನೆ ಅವರು ಮಾಡಬೇಕು. ಅದು ಪರಮಾತ್ಮ ಏನ್ ಮಾಡಿದನಂತೆ, ಜನ ಎಲ್ಲ ಬದುಕಲಿಕ್ಕೋಸ್ಕರವಾಗಿ ಅನ್ನವನ್ನ ಇಟ್ಟಂತೆ, ಪಶುಗಳು ಬದುಕಬೇಕಲ್ಲ ಅದಕ್ಕೆ ಹಾಲನ್ನ ಇಟ್ಟಂತೆ, ಹಸುವಿಗೋಸ್ಕರ ಹಾಲನ್ನ ಇಟ್ಟನಂತೆ, ದೇವತೆಗಳಿಗೋಸ್ಕರವಾಗಿ ಎರಡಿಟ್ಟನಂತೆ, ವೈಶ್ವದೇವ ಬಲಿಹರಣ ಎರಡು ದೇವತೆಗಳಿಗೋಸ್ಕರ ಮಾಡೋದು. ಯಾರು ಮನೆ ವೈಶ್ವದೇವರನ್ನು ಮಾಡೋದಿಲ್ಲ, ದೇವತೆ ಉಪವಾಸ ಹಾಕಿದಾಗ ಲೆಕ್ಕ ಅವರ, ಅವರಿಗೆ ಅನ್ನ ವೈಶ್ವದೇವ ಬಲಿಹರಣ ದೇವತೆಗಳಿಗೆ, ಈ ಹಾಲು ಅವರಿಗೆ, ಅನ್ನ ಮನುಷ್ಯನಿಗೆ, ಇನ್ನು ಮೂರು ಉಳ್ಕೊಂಡು ಅದೇನದು, ಮನಸ್ಸು ಮಾತು ಮತ್ತು ಪ್ರಾಣ, ವಾಕ್ ಪ್ರಾಣ ಮನಸ್ಸು, ಈ ಮೂರು ಉಳ್ಕೊಂಡು ಅಂತ. ಅದನ್ನ ಯಾರು ಇಟ್ಕೊಂಡಂತೆ, ಪರಮಾತ್ಮ ತನಗೆ ಧಾರ ಮಾಡ್ಕೊಂಡಂತೆ, ಮೂರು ತನಗೆ ಅಂತ ಹೇಳಿಬಿಟ್ಟು. ಅಂದ್ರೆ ವಾಕ್ ಅಂದ್ರೇನು, ಪರಮಾತ್ಮನಿಗೆ ಆಹಾರ, ಮನಸ್ಸು ಅಂದ್ರೇನು, ದೇವರಿಗೆ ಆಹಾರ, ಪ್ರಾಣ ಅಂದ್ರೆ ಇಂದ್ರಿಯಗಳು, ಅದು ದೇವರಿಗೆ ಆಹಾರ. ಅದಕ್ಕೇನೆ ನಾವು ಸ್ತೋತ್ರ ಮಾಡ್ತೇವಲ್ಲ, ಆ ದೇವರಿಗೆ ಅನ್ನ ಆಗುತ್ತೆ ಅಂತ ಹೇಳಿದ. ಅಂದ್ರೆ ಅನುಗ್ರಹ ಮಾಡ್ತಾನೆ. ಮನಸ್ಸು ಕೊಡ್ತೇವಲ್ಲ, ಅನ್ನ ಕೊಟ್ಟಾಗ ಲೆಕ್ಕ. ಇಂದ್ರಿಯಗಳನ್ನು ದೇವರ ಕಡೆ ಹರಿಸ್ತೇವಲ್ಲ, ದೇವರಿಗೆ ಅನ್ನ ಕೊಟ್ಟಂತ ಲೆಕ್ಕ. ಅವಾಗ ಏನ್ ಮಾಡ್ತಾನೆ ಪರಮಾತ್ಮ, ಕಷ್ಟ ಜ್ಞಾನ ಕೊಡ್ತಾನೆ, ಕಷ್ಟ ಜ್ಞಾನ ಕೊಡ್ತಾನೆ, ಉದ್ಧಾರ ಮಾಡಿಬಿಡ್ತಾನೆ. ಅದಕ್ಕೆ ಸ್ತೋತ್ರ ಸಾಹಿತ್ಯಕ್ಕೆ ಮಹತ್ವ ಬರಲಿಕ್ಕೂ ಅದೇ ಕಾರಣ, ಧ್ಯಾನಕ್ಕೆ ಮಹತ್ವ ಬರಲಿಕ್ಕೂ ಅದೇ ಕಾರಣ. ಧ್ಯಾನ ಸ್ತೋತ್ರ ಕೊನೆಯದಾಗಿ ನಮ್ಮ ಸಕಲ ಇಂದ್ರಿಯಗಳು ಭಗವಂತನ ಸೇವೆಗೆ ವಿನಿಯೋಗ ಆಗಬೇಕು ಅಂತೇವಲ್ಲ, ಅದೇ ಕಾರಣ. ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಈ ಮಾತನ್ನು ಅರ್ಥ ಮಾಡಿ, ಗೀತೆ ಉಪನಿಷತ್ತು ತಾನೆ, ಶ್ರೀಮದ್ ಭಗವದ್ಗೀತಾ ಅದು ಉಪನಿಷತ್ತು ಅಂತಾನೆ ಪ್ರಾರಂಭ, ಪ್ರತಿಯೊಂದು ಅಧ್ಯಾಯ ಮುಕ್ತಾಯವಾಗಬೇಕಾದ್ರೆ ಹೇಳುತ್ತೆ. ಆದ್ದರಿಂದ ವಿಷ್ಣುವಿನ ಆರಾಧನೆಗೆ ಈ ಸ್ತೋತ್ರ, ವಿಷ್ಣು ಸಹಸ್ರನಾಮದಂತ ಅನ್ನವೇ ಪರಮಾತ್ಮನಿಗಿಲ್ಲ, ಸ್ತೋತ್ರವೇ ಅನ್ನ. ವಿಷ್ಣು ಸಹಸ್ರನಾಮ ಒಳ್ಳೆ ಇದ್ದಿದ್ದ ಕಾಜಿ ಅಲ್ವಾ ಇತ್ತು, ದೇವರು ಮುಂದಿಟ್ಟರೆ ಹಗ ಹಾಕಿ ದೇವರಿಗೆ ವಿಷ್ಣು ಸಹಸ್ರನಾಮ ಹೇಳಿಬಿಟ್ರೆ ಅಷ್ಟು ಪ್ರೀತಿ ಅದು. ವಿಶ್ವ ವಿಷ್ಣುರು ವಶತ್ಕಾರ ಅಂತ ಹೇಳಿದಾಗ ವಿಶ್ವದ ಎಲ್ಲಾ ಸ್ತೋತ್ರಗಳು ಒಂದು ಕಡೆಗೆ, ವಿಷ್ಣು ಸಹಸ್ರನಾಮ ಒಂದು ಕಡೆಗೆ, ದ್ವಾದ ಸ್ತೋತ್ರ ಒಂದು ಕಡೆಗೆ, ಅಷ್ಟು ಶಕ್ತಿ ಇರತಕ್ಕಂಥ ಸ್ತೋತ್ರಗಳು. ಮನಸ್ಸನ್ನು ಹಾಕಿಬಿಟ್ಟು ಮನಸ್ಸ ದೇವರ ಧ್ಯಾನ ಮಾಡಿ ಮ್ಯಾಜಿಕ್ ಅದೊಂದು ಇಮ್ಮಿಡಿಯೇಟ್ ಕೆಲಸ ಆಗಬೇಕು, ಇಮ್ಮಿಡಿಯೇಟ್ ಮನಸ್ಸು ಸರಿಯಾಗಿ ಅಪ್ಲೈ ಮಾಡಿದರೆ ಇಮ್ಮಿಡಿಯೇಟ್, ಅದನ್ನು ರಿಮೋಟ್ ಅಲ್ಲಿ ಹಾಕೊಂಡು ನಾನು ನೋಡ್ತೇನೆ, ರಿಮೋಟ್ ಅಂತಷ್ಟ ಕೆಲಸ ಆಗುತ್ತೆ. ಈ ಮೆಷಿನ್ಗೆ ಕೆಲಸ ಇದ್ರೆ, ಈ ಸೈನ್ಸ್ ಇಷ್ಟು ಹೇಳೋದಾದ್ರೆ ನಮ್ಗೆ ಅದೂ ಬೇಕಿಲ್ಲ, ಮನೆ ಮನಸ್ಸಿಟ್ಟರೆ ಸಾಕಂತೆ ಕೆಲಸ ಆಗುತ್ತೆ, ಮನಸ್ಸಿಟ್ಟರೆ ಸಾಕು. ಇನ್ನು ಆ ಕಾಲ ಬಂದಿಲ್ಲ, ಮತ್ತೆ ಅನ್ಕೋತಿರಲಿಕ್ಕೆ ವರ್ಕ್ ಮಾಡೋದು ಯಾವುದು ಬಂದಿಲ್ಲ. ಆದರೆ ದೇವರ ಧ್ಯಾನಕ್ಕೆ ಮಾತ್ರ ಮನಸ್ಸೊಂದು ಸಾಕು, ಉದ್ಧಾರ ಮಾಡಿಬಿಡ್ತಾನೆ. ಅದಕ್ಕೆ ಮೈ ಬುದ್ಧಿಂ ನಿವೇಶಯ ಮಯ್ಯೇವ ಮನ ಆಧತ್ವ ನಿವಶಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ. ಆಮೇಲೆ ನನ್ನಲ್ಲೇ ವಾಸ ಮಾಡ್ತಿ, ಯೋಚನೆ ಮಾಡಬೇಡ. ಆಗ ಒಂದು ಸಮಸ್ಯೆ ಬಂತು. ಇದೆಲ್ಲ ಬಹಳ ಮುಖ್ಯವಾದ ಮಾತುಗಳು, ಮುಂದಿನ ಮಾತುಗಳೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪರಮಾತ್ಮ ಹೇಳ್ತಾ ಹೋಗ್ತಾರೆ. ನಾವು ಹೇಳಿದ ತಕ್ಷಣ ಉತ್ತರ ಏನು ಗೊತ್ತೇನಿ, ಈಗ ಹೇಳಿದ ತಕ್ಷಣ ಕೃಷ್ಣ ನಮ್ಮ ಕೈಲಿ ಆಗೋದಿಲ್ಲ, ಫಸ್ಟ್ ನಮ್ಮ ಆನ್ಸರ್ ಇರುವಂತೆ, ಅದು ನಮ್ಮ ಕೈಲಿ ಆಗೋದಿಲ್ಲ. ತುಂಬಾ ಜನದ ಅಭ್ಯಾಸ ಇರುವಂತೆ, ಏನಾದ್ರು ಇಂತ ಮಾಡಿ ಅಂತ ಹೇಳಿದ ತಕ್ಷಣ ಅದು ಒಂದು ಬಿಟ್ಟು ಬೇರೆ ಹೇಳಿ ಅಂತ, ಇದೇ ಮೊದಲನೇ ಪ್ರಶ್ನೆ, ಅದೊಂದು ಬಿಟ್ಟು ಬೇರೆ ಹೇಳಿ, ಇದು ಅದೊಂದು ಬಿಟ್ಟು ಬೇರೆ ಹೇಳಿ, ಅಷ್ಟೇ ಅವರು. ಈ ಪದ್ಧತಿ ಇಟ್ಕೊಂಡ್ರೆ ಕೆಲಸ ಆಗೋದಿಲ್ಲ, ಪರಮಾತ್ಮ ಮಾತ್ರ ಹೇಳ್ತಾನೆ ಯೋಚನೆ ಮಾಡಬೇಡಿ, ಮನಸ್ಸಾಕಕ್ಕೆ ಆಗೋದಿಲ್ಲ ನಿಮಗೆ, ಬಿಟ್ಟುಬಿಡಿ ಬಿಟ್ಟುಬಿಡಿ ಪರವಾಗಿಲ್ಲ, ಇನ್ನೊಂದು ಸ್ಟೆಪ್ ಹೇಳ್ತೇನೆ ಮಾಡಿ ಅಂತ ಹೇಳ್ತಾರೆ. ಅಥ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತು ಧನಂಜಯ. ಈ ಮುಂದಿನ ಶ್ಲೋಕ ಹೇಳಿದ್ರೆ ಜನಕ್ಕೆ ಆಶ್ಚರ್ಯ ಆಗಿಬಿಡುತ್ತೆ, ಏನು ಕನ್ಸೆಷನ್ ಕೊಡ್ತಾನೆ ಗೊತ್ತಾ ಪರಮಾತ್ಮ, ಇಲ್ಲಿ ಲಕ್ಷ್ಮೀದೇವಿ ಕೊಡೋದಿಲ್ಲ, ಮಹಾಲಕ್ಷ್ಮಿ ಕೊಡೋದಿಲ್ಲ. ಅಥ ಚಿತ್ತಂ ಸಮಾಧಾತು, ನೀನು ಮನಸ್ಸನ್ನು ನನ್ನಲ್ಲಿ ಹಾಕಲಿಕ್ಕೆ ಸಮರ್ಥನಾಗದೆ ಹೋದರೆ, ನನ್ನ ಕೈ ಆಗೋದಿಲ್ಲ ಅಂತ ಹೇಳೋದಾದರೆ ಹೀಗೆ ಮಾಡು ಪರವಾಗಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಸ್ಟೆಪ್ ನಮಗೆಲ್ಲ ಭಾರಿ ಖುಷಿ ಆಗುತ್ತೆ, ಅಂತೂ ದೇವರೊಂದು ಆಲ್ಟರ್ನೇಟಿವ್ ಇದ್ದಿದ್ದೆ ಅಂದರೊಳಗೆ, ಇದು ಮನಸ್ಸಾಗ ಏನ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಕೇಳಿದ್ರೆ ಯೋಚನೆ ಮಾಡಬೇಡ. ಅಭ್ಯಾಸ ಯೋಗೇನ ತತಃ ಮಾಮಿಚ್ಛಾಪ್ತು ಧನಂಜಯ. ಪ್ರಾಕ್ಟೀಸ್ ಮಾಡಯ್ಯ ಸಾಕು, ದಿವಸ ಅದನ್ನೇ ಪ್ರಾಕ್ಟೀಸ್ ಮಾಡ್ತಿರು, ಅಭ್ಯಾಸ ಯೋಗ ಮಾಡ್ತಿರು, ಮನಸ್ಸಾಕಲಿಕ್ಕೆ ತಗೋ ಯಥಾ ಪ್ರಕಾರ ತಪ್ಪು ಹೋಗ್ತಿರುತ್ತೆ, ಹೋಗ್ಲಿ ತಪ್ಪು ಹೋಗುತ್ತೆ, ಕರೀತಾರೆ ಅಪೇರ್ ಆಗ್ತಿರು, ಸುಮ್ಮನೆ ಒಂದು ಫೈವ್ ಡೇ ಪಾಸ್ ಆಗಿಬಿಡ್ತಿದ್ದೆ ಆ ಟೈಪ್, ಕೋಸ್ ವೈಂಡ್ ಅಪ್ ಮಾಡ್ಬೇಕಾದ್ರೆ ಎಷ್ಟು ಹಾಕ್ಬಿಡ್ತಾರೆ ಯೋಚನೆ ಮಾಡಬೇಡ ಅಂತ ಹೇಳ. ಪ್ರತಿ ಹೋಗೋದು ಬರೋದು, ಹೋಗೋದು ಬರೋದು, ದಂಡ ಯಾತ್ರೆಗಳು ಅಂತ ಕರೀತಾರಲ್ಲ, ಸೆಪ್ಟೆಂಬರ್ ಮಾರ್ಚ್ ಸೆಪ್ಟೆಂಬರ್ ಮನೆ ಏನಾಗುತ್ತೆ, ಕೊತ್ತ ಡೇವರು ಓದಿ ಓದಿ ಪ್ರಾಕ್ಟೀಸ್ ಆಗುತ್ತೆ, ಡಿಸೆಂಬರ್ ಬರೋ ಬರೋದವರು ಪ್ರಾಕ್ಟೀಸ್ ಆಗುತ್ತೆ, ಆ ಬೇಸ್ಟಿಗೆ ಏನು ಗೊತ್ತಿಲ್ಲ ಅಂತ ನೋಡಿ ನೋಡಿ ಪ್ರಾಕ್ಟೀಸ್ ಆಗುತ್ತೆ. ಒಂದು ಫೈವ್ ಡೇ ಕೋರ್ಸ್ ಮುಗಿದೋಗುತ್ತೆ, ಇವನಿಗೋಸ್ಕರ ಒಂದು ಎಕ್ಸಾಮ್ ರೂ ಪೇಪರ್ ಸೆಟ್ಟರ್ ಎಲ್ಲ ಇಟ್ಕೊಂಡು ಒದ್ದಾಡೋದಕ್ಕಿಂತ ಎಷ್ಟಾಕಿ ಬಿಡೋದೇ ವಾಸಿ ಅಂತ ಹೇಳಿ ಎತ್ತಿ ಬಿಡ್ತಾರಲ್ಲ. ಹಾಗಾಗ ಒಬ್ಬೊಬ್ಬರಿಗೂ ಕೂಡ ಒಂದು 100-200 ರೂಪಾಯಿಗೋಸ್ಕರ 10-20 ಸಾವಿರ ಯಾವನ ಖರ್ಚು ಮಾಡ್ತಾನೆ ಅಂತ ದಾಟಿಸ್ಬಿಡ್ತಾರೆ. ಅದು ಪರಮಾತ್ಮ ಹೇಳ್ತಾನೆ, ಇದು ನಮಗೆಲ್ಲ ಅಂಥದ್ದೇ, ಯಾಕೆ ರಿಪೀಟರ್ಸ್ ಕೇಸ್ ಜಾಸ್ತಿ ಆಗೋದ್ರಿಂದ ನಾವು ಇದೇ ಬೆಸ್ಟ್ ಮೆಥೆಡ್. ಅಂದ್ರೆ ದೇವರಲ್ಲಿ ಅಭ್ಯಾಸ ಯೋಗೇನ ತತ್ವ ಮಾಮಿಚ್ಛಾಪ್ತು ಧನಂಜಯ. ಅಭ್ಯಾಸ ಯೋಗ ಮಾಡ್ತಾ ಹೋಗು ನೀನು ಅದನ್ನ. ಬೇರೆ ಕಡೆ ಹೇಗೋ ಅಭ್ಯಾಸ ಮಾಡ್ತೀಯಲ್ಲ, ಇಲ್ಲೇ ಅಭ್ಯಾಸ ಮಾಡಿದ್ರೆ ಆಯ್ತಲ್ಲ, ಮನಸ್ಸಾಕು ವಾಪಸ್ ಹೋಗುತ್ತೆ ಮನಸ್ಸು. ಅದೇ ಭಗವದ್ಗೀತೆ ಹಿಂದೆ ಹೇಳಿದ್ದಾನೆ, ಯಥೋ ಯಥೋ ನಿಶ್ಚರತಿ ಮನಸ್ಸಂಚಲ ಮಸ್ಥಿರಂ. ಮನಸ್ಸು ಯಾವ ಕಡೆ ಯಾವ ಕಡೆ ಹೋಗ್ತದೋ ತಥೋ ತಥೋ ನಿಯಮ್ಯ ಐತತೆ ಆತ್ಮನ್ನೇವ ವಶಂನಯೇ. ಅಲ್ಲಿಂದ ವಾಪಸ್ತಾ ದೇವರಲ್ಲ, ವಾಪಸ್ತಾ ಮತ್ತೆ ಹೋಗುತ್ತೆ ಮತ್ತೆ ಹೇಳ್ಕೊಂಡ್ ಬರತ್ತೆ, ಮತ್ತೆ ಹೋಗುತ್ತೆ ಮತ್ತೆ ಬರುತ್ತೆ. ಹೀಗೆ ಮಾಡ್ತಾ ಹೋಗ್ತೀಯಲ್ಲ ಅದರಿಂದ ಅನುಗ್ರಹ ಮಾಡ್ತೇನೆ ನಾನು ಅಂತ ಈ ಅಟೆಂಪ್ಟ್ಗೆ ಮಹತ್ವ ಕೊಡುತ್ತೆ. ಪ್ರಯತ್ನಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನು ಮಹ ಯತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶುಲ ಯಂ ವ್ರಜತಿ. ಅಷ್ಟು ಸುಲಭವಾದಂತಹ ಉಪಾಯವನ್ನು ಪರಮಾತ್ಮ ಮುಂದೆ ಇಡ್ತಾನೆ. ನಾವು ಬುದ್ಧಿವಂತರಾಗಿ ಬಿಟ್ಟುಬಿಡ್ತೇವ ಕೃಷ್ಣ, ನಮಗೆ ಅದೂ ಆಗೋದಿಲ್ಲ ಮುಂದಿನ ಸಮಸ್ಯೆ, ನಮಗೆ ಅದೂ ಆಗೋದಿಲ್ಲ. ಬಹುಶಃ ಈ ಮಾತು ಯಾರಾದ್ರು ಅಂದ್ಬಿಟ್ಟು ಬೇಸ್ಟ್ ಮುಂದೆ ಅಂದ್ರೆ ಹೊಗೆ ಗಟ ಹೊಟ್ಟಂತಾರೆ. ದೇವ್ರು ಅಂಬೋದಿಲ್ಲ, ಆಯ್ತಾ ವಾ ಆಯ್ತು ಬಾಬಾ ಇನ್ನೊಂದು ಹೇಳಿ ಮತ್ತೆ ಮೆಸೇಜ್ ಹೇಳ್ತೇನೆ ಬಾ ಅಂತ ಕೇಳ್ತಾರೆ. ಭಗವದ್ಗೀತೆ ಅಧ್ಯಾಯ ಒಂದು ಭಕ್ತಿಯೋ ಬಂದು ಯಾತ ಕರೀತಾರೆ ಅಂತ ನಮಗೆ ಆಗ ಅರ್ಥ ಆಗೋದು. ಎಷ್ಟು ಈ ಭಕ್ತಿ ಒಂದೊಂದು ಮಾತ್ರ ಏನು ಕರು ದೊಡ್ಡವನ್ನ ಅವನು ಪರಮಾತ್ಮ ಸಾಕ್ಷಾತ್ ಲಕ್ಷ್ಮೀಪತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅವನ ಕರುಣೆ ನೋಡಿದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಅಥ ಚಿತ್ತಂ ಸಮಾಧಾತು ಅಂತ ಹೇಳಿದ ಮೇಲೆ ಪರಮಾತ್ಮ ಅಭ್ಯಾಸೇತಿ ಅಸಮರ್ಥೋಸಿ. ಅಭ್ಯಾಸ ಮಾಡಲಿಕ್ಕೂ ನಿನಗಾಗದೆ ಹೋಗಿಬಿಟ್ರೆ ಇದು ಪರಮಾತ್ಮ ಹೇಳೋ ಮಾತು. ಅಭ್ಯಾಸದಿಂದ ಸಾಮರ್ಥ್ಯ ಇಲ್ಲ ಅಂತ ಅನಿಸೋದಾದ್ರೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ. ಸುಲಭವಾದ ಮತ್ತೊಂದು ಉಪಾಯ ಹೇಳ್ತೇನೆ ಕೇಳು ನೀನು. ಸದಾಕಾಲ ಮತ್ಕರ್ಮ ಪರಮೋಭವ. ನಾನು ಹೇಳಿದ ಕೆಲಸ ಮಾಡ್ಕೊಂಡಿರು ಸಾಕ, ಕ್ಲಾಸಿಗೆ ಬರಬೇಡಯ್ಯ. ಆ ಕಸಮುಸರಿ ಮಾಡ್ಕೊಂಡಿರು ಅಂತಾರೆ ಲಾಟೆ, ಬಾ ಡೆಸ್ಕ್ ಒರೆಸು ಟೇಬಲ್ ಒರೆಸು ಮಾಡಿದ ಹಾಗೆ ಮತ್ಕರ್ಮ ಪರಮೋಭವ. ಸದಾಕಾಲ ಮದರ್ಥಮಿ ಕರ್ಮಾಣಿ ಕುರುವನ್ ಸಿದ್ಧಿ ಅವಾಪ್ಸತಿ. ನನಗೋಸ್ಕರ ಕರ್ಮ ಮಾಡ್ತಿದ್ರೆ ಸಾಕು, ಸಿದ್ಧಿ ಬಂದ್ಬಿಡತ್ತೆ ನಿನಗೆ. ಈ ಮೇಸ್ಟರ್ ಹುಡುಗರು ಪ್ರತಿ ಎಲ್ಲ ನೈಂಟಿ ಬೇಡ ಅದೇ ಕೆಲಸ ಮಾಡಿಬಿಡಬೇಕಿನಿ. ನೀನೇನು ಕ್ಲಾಸಿಗೆ ಬರಬೇಡ, ಪರೀಕ್ಷೆಗೂ ಬರಬೇಡ, ಹೇಳಿ ಕೆಲಸ ಮಾಡ್ಕೊಂಡಿರು ಅಂತ ಹೇಳಿ ಬಿಟ್ರೆ ಬಹುಶಃ ಇದಕ್ಕಿಂತಲೂ ಸುಲಭ ಪಾಸಿನ ಮಾರ್ಗ ಇಲ್ಲ, ಬರಲೇಬೇಕಾಗಿಲ್ಲ ನೋಡು. ಇದು ಒಂದೇನೆ ಪರಮಾತ್ಮ ಹೇಳ್ತಾನೆ, ನಾನು ಹೇಳಿದ ಕೆಲಸ ಮಾಡ್ಕೊಂಡಿರಯ್ಯ ಅಷ್ಟ. ನಾ ಹೇಳಿದ ಕೆಲಸ ಮಾಡ್ಕೊಂಡಿರು, ಇಲ್ಲಿ ಜನ ಮೋಸ ಹೋಗಿಬಿಡ್ತಾರೆ. ಅದು ಏನೋ ಕೆಲಸ ಮಾಡ್ಕೊಂಡಿರು ದೇವ್ರು ಉದ್ಧಾರ ಮಾಡ್ತಾನೆ ತಿಳ್ಕೊಂಡಿರೋ ತಪ್ಪು. ನಾನು ಹೇಳಿದ ಕೆಲಸ ಮಾಡ್ಕೊಂಡಿರ್ಬೇಕು ನೀನು. ನಾನು ಹೇಳಿದ ಕೆಲಸ ಮಾಡ್ಕೊಂಡಿದ್ರೆ ನೀನು ಉದ್ಧಾರ ಮಾಡ್ತೇನೆ ನಾನು. ನಮ್ಮಲ್ಲಿ ಅದೇ ದೊಡ್ಡ ತಪ್ಪಿರೋದು. ಇವತ್ತಿನ ದಿವಸ ದೇವ್ರು ಹೇಳಿದ ಕೆಲಸ ಮಾಡಕ್ಕೆ ತಯಾರಿಲ್ಲ ನಾವು. ಯಾಕೆ ದೇವ್ರು ಹೇಳಿದ್ದೆ ಅಂತ ಮೊದಲು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದೇ ಆಗಿ ಕೆರೆ ಹೇಳ್ತಾರೆ ಊರ್ಕೊಂಡ್ಬಿಡೋದು ಸರ್, ಸಿಲೆಬಸ್ ಗೊತ್ತಿಲ್ಲ. ಅದು ಪರೀಕ್ಷೆ ದಿವಸ ಅಂದ್ರೆ ಯಾವ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಇರಬೇಕು? ಉತ್ತರ ಗೊತ್ತಿಲ್ಲ ಅಂದ್ರೆ ಸರಿ, ಸಿಲೆಬಸ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವನನ್ನ ಅಂತಹ ವಿದ್ಯಾರ್ಥಿಗಳು ಬಿ ಸೇರಿದಾರ. ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ದೇವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ದಾನೆ. ಯೋಚನೆ ಕೂಡ ಮಾಡಿ ನಾವು ತಿಳ್ಕೊಂಡು ದೇವ್ರಿದ್ದೆ ಇಲ್ಲ ಇಲ್ಲ, ಅವ್ನು ಹೇಳೋ ಸಾಧ್ಯತೆನೂ ಇಲ್ಲ, ನಮ್ಮನ್ನು ಯಾರು ಕೇಳ್ತಾರೆ ತೋರಿಸ್ತಾ ಬದುಕಿದ್ರೆ ಸಾಕು. ಐ ಲೈಕ್ ಇಟ್ ಐ ಡೂ ಇಟ್ ಇಷ್ಟೇ. ಇದು ನಮ್ಮ ಕಾನ್ಸೆಪ್ಟ್. ತಪ್ಪೋದು ಆಫೀಸಲ್ಲಿ ಆಗಿರಿ ಒದ್ದೋಡ್ತಾರೆ, ಒಂದು ಸಂಬಳ ಕೊಡೋದಿಲ್ಲ ಆ ರೀತಿ ಇದ್ರೆ. ಅವ್ನು ಹೇಳಿದ ಕೆಲಸ ಮಾಡಿದ್ರೆ ಮಾತ್ರ ಇರಲಿಕ್ಕೆ ಸಾಧ್ಯನೇ ಹೊರತು ಇದರ ಕೆಲಸ ಮಾಡ್ಕೊಳ್ಳಕ್ ಆಗೋದಿಲ್ಲ. ಆಫೀಸಲ್ಲಿ ಬದುಕಬೇಕು ಅಂತಿದ್ರೆ, ನೀವು ಆಫೀಸಲ್ಲಿ ಹೇಳಿದ ಕೆಲಸ ಮಾಡ್ಬೇಕಲ್ಲ, ಈ ಜಗತ್ತಲ್ಲಿ ಬದುಕಬೇಕು ಅಂತಿದ್ರೆ ಆ ಜಗನ್ನಾಥನಾದ ಭಗವಂತ ಹೇಳಿದ ಕೆಲಸ ಮಾಡಲೇಬೇಕು. ಅದನ್ನೇ ಕರ್ಮಣ್ಯ ವಾಧಿಕಾರಷ್ಟೇ ಮಾ ಫಲೇಶು ಕದಾಚನ. ಕರ್ತವ್ಯ ಕರ್ಮದಲ್ಲಿ ನಿನಗೆ ಅಧಿಕಾರ, ಫಲದಲ್ಲಿ ಎಂದೂ ಅಲ್ಲ ಅಂತ ಭಗವಂತ ಹೇಳಿದ್ದಾನಲ್ಲ. ಆ ಮಾತು ಅರ್ಥ ಮಾಡಿಕೊಂಡು ಪರಮಾತ್ಮನ ಮೆಚ್ಚಿಸ್ತಕ್ಕಂಥ ಕೆಲಸಗಳು ಹೇಳೋ ಕೆಲಸ ಉಂಟಲ್ಲ ಅದೆಲ್ಲ ಮಾಡ್ಕೊಂಡು ಹೋದ್ರೆ ಎಷ್ಟು ಅಟೆಂಡರಿ ಸಂಬಳ ಕೊಡೋದು ಆತಕ್ಕೆ ಏನಿಲ್ಲ. ಈ ಟೇಬಲ್ ಅಲ್ಲಿಡು, ಆ ಡೆಸ್ಕ್ ಇಲ್ಲಿಡು, ಇದನ್ನ ಮಾಡು, ಆ ಕಡೆ ಇಡು, ಇಷ್ಟೇ ಇಷ್ಟಕ್ಕೆ ಫುಲ್ಲು. ಎಷ್ಟು ಸಾವಿರಾರು ರೂಪಾಯಿ ಸಂಬಳ ಬರುತ್ತೆ ಸುಖವಾಗಿ, ಪೆನ್ಷನ್ ಬರುತ್ತೆ ಜೊತೆಗೆ, ಅದ್ರ ಜೊತೆಗೆ ಸತ್ರ ಫ್ಯಾಮಿಲಿ ಪೆನ್ಷನ್. ಆ ಕೆಲಸ ಕೂಡ ಬರೀ ಕ್ಲಾಸ್ ಆಫೀಸ್ಗಷ್ಟೇ ಪೆನ್ಷನ್ ಅಲ್ಲ, ಕ್ಲಾಸ್ ವರೆಗೂ ಪೆನ್ಷನ್ ಇದೆ. ಮತ್ತೆ ಪ್ರತಿಯೊಂದಕ್ಕೂ ಸರ್ಕಾರ ಕೂಡ ಎಷ್ಟು ಸುಲಭವಾದ ಒಂದು ಕೆಲ ಅವನು ಸುಮ್ಮನೆ ಬಿಡ್ತಾನೆ, ಬಿಡೋದಿಲ್ಲ. ಎಲ್ಲ ವ್ಯವಹಾರ ಶುರು ಮಾಡ್ತಾರೆ ಟೇಬಲ್ ಕೆಳಗೆ, ಆಫೀಸರ್ ಜೊತೆ ಸೇರಿಬಿಟ್ಟು ಲಂಚಾಗಿ ಫಿಕ್ಸ್ ಮಾಡಕ್ಕೆ ಶುರು ಮಾಡ್ತಾರೆ. ಈ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ, ಈ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ, ಆಫೀಸರ್ ಕೆಲಸ ಮಾತ್ರ ಮಾಡ್ಕೊಂಡಿರು. ಆದ್ರಿಂದ ಮದರ್ಥಮತಿ ಕರ್ಮಾಣಿ ಕುರುವನ್ನು ಸಿದ್ಧಿ ಬವಾಪ್ಸಿ. ನಮಗೀಗ ಅರ್ಥ ಆಗುತ್ತೆ ಸತ್ಯ. ಮನೇಲಿ ಕೆಲಸ ಇದೆ, ಏನಪ್ಪ ಬೆಳಿಗ್ಗೆ ಸ್ನಾನ ಮಾಡಪ್ಪ, ಇನ್ನೇನು ಹಲ್ಲು ಉಜ್ಜಪ್ಪ ಸಾಕು ದೇವ್ರ ಸೇವೆ ಅಂತ ತಿಳ್ಕೋ. ಹಲ್ಲು ಉಜ್ಜು ದೇವ್ರ ಸೇವೆ ಅಂತ ತಿಳ್ಕೋ. ಸ್ನಾನ ಮಾಡೋ ದೇವ್ರ ಸೇವೆ ಅಂತ ತಿಳ್ಕೋ. ಬಸ್ ಚೇನ್ ಮಾಡ್ತೀಯಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕು ದೇವ್ರ ಸೇವೆ ಅಂತ ತಿಳ್ಕೋ. ಎಷ್ಟು ಸುಲಭ ಇದು ಒಂದು. ಆದ್ರೆ ಮನುಷ್ಯ ಅದನ್ನು ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ ಅದಾದ್ರೆ ದೇವ್ರ ಸೇವೆ ಆಗ್ತದೆ ಅಂತ. ಅದಕ್ಕೆ ಶಾಸ್ತ್ರ ಹೇಳ್ತದೆ ಈ ದೇಹ ನಿನ್ನ ತೇರು ಅಂತ ಕರೆದಿದ್ದ. ದೇಹ ಅಂದ್ರೆ ಏನು? ಪರಮಾತ್ಮ ಕೊಟ್ಟ ಒಂದು ವೆಹಿಕಲ್ ಇದು. ಅದು ವೆಹಿಕಲ್, ಇಂಥ ವೆಹಿಕಲ್ ಇರೋ ಸಾಧ್ಯತೆನೇ ಇಲ್ಲ. ಯಾವ ವೆಹಿಕಲ್ ಮನುಷ್ಯ ಇದು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ದೇಹ ಇದೆಯಲ್ಲ, ಜಗತ್ತಿನ ಅತಿಶ್ರೇಷ್ಠವಾದಂತಹ ಒಂದು ಪರಮಾಶ್ಚರ್ಯ ನೋಡಬೇಕು ಅಂದ್ರೆ ಮನುಷ್ಯನ ದೇಹದೊಳಗೆ ಎಲ್ಲ ಇನ್ಬಿಲ್ಟ್. ಒಂದು ಬಿರಿಯಾನಿ ಒಂದ್ ಕಡೆ ಇಟ್ಬಿಟ್ಟು, ಹಾರ್ಟ್ ಒಂದ್ ಕಡೆ ಇಟ್ಬಿಟ್ಟು, ಕೈ ಒಂದ್ ಕಡೆ ಇಟ್ಟು ಆಫೀಸ್ಗೆ ಹೋಗುವಂತಕ್ಕೆ ಎಲ್ಲ ಪ್ಯಾಕ್ ಮಾಡೋ ಹೊತ್ತಿಗೆ ಕತೆ ಮುಗಿದೋಗ್ತೀನಿ. ಪರಮಾತ್ಮ ಬಿಲ್ಟಿನ್ ಒಂದು ಹೊರಗಿಡಬೇಕಾಗಿಲ್ಲ. ಎಲ್ಲ ಹ್ಯಾಗ್ ಮಾಡಿದಾನ ಗೊತ್ತಾ, ನೋಡಿಬಿಟ್ರೆ ಏನಪ್ಪ ಅಂತ ಕೇಳಿಸುತ್ತೆ. ಆಮೇಲೆ ಡಾಕ್ಟರ್ ಆಪರೇಷನ್ ಮಾಡಿದ ಗೊತ್ತಾಗ ಒಂದು ಚೂರು ಬಂದು ರಕ್ತ ಬಲಿಸುವ ಅದು ಗದಿ ಬಂದ್ಬಿಡ್ತಾನೆ. ಅಕ್ಷಣ ಅವನು ಮೂಳೆ ಏನಾದ್ರು ಎಕ್ಸ್ರೇ ಫೋಟೋ ತೆಗೆದು ಮದುವೆ ಕಳಿಸಿಬಿಟ್ರೆ ಮದುವೆ ಗಂಡು ಮುಗಿದೋಯ್ತು. ಎಕ್ಸ್ರೇ ಫೋಟೋ ನೆಗೆಟಿವ್ ತೋರಿಸಿಬಿಟ್ರೆ ಒಳಗಿರೋದು ಏನಾದ್ರು ಒಂದು ಎಲುಬಿನ ಗೂಡು ಅಂತ ಕರೀತಾರೆ, ಎಲುಬಿನ ಗೂಡು. ಇವತ್ತು ನಮಗೆ ಕನ್ಸೀಲ್ ಮಾಡೋ ಕಾನ್ಸೆಪ್ಟ್ ಇದೆಯಲ್ಲ, ವೈರಿಂಗ್ ಕನ್ಸೀಲ್ ಮಾಡಿರ್ತಾರಲ್ಲ, ಸ್ವಿಚ್ ಇಲ್ಲಿದೆ ಬಲ್ಬ್ ಅಲ್ಲಿದೆ, ವೈರಿಂಗ್ ಯಾವಿದೆ ಗೊತ್ತೇ ಇಲ್ಲ. ಇದನ್ನ ಮಾಡಿದ ಪರಮಾತ್ಮ ಫಸ್ಟ್ ಮಾಡಿದ ಕನ್ಸೀಲ್ ಮಾಡಿದ ಪರಮಾತ್ಮ ಎಲ್ಲ ಮಾಡಿದ್ದಾನೆ. ಎಲ್ಲಲ್ಲಿದೆ ಗೊತ್ತೇ ಆಗೋದಿಲ್ಲ ಆ ರೀತಿ ಮಾಡಿಬಿಟ್ಟಿದ್ದಾನೆ. ಏನು ವಿಶಿಷ್ಟವಾದ ಹಿರಿಮೆ ಪರಮಾತ್ಮನದು, ಅದನ್ನು ಯೋಚನೆ ಮಾಡಿ. ಇಷ್ಟಲ್ಲಿ ಪರಮಾತ್ಮ ಮಾಡಿದ್ದಾನಲ್ಲ ಇಂಥ ದೇಹ, ಎಂಥ ದೇಹ ಇದು. ಇವತ್ತು ನೋಡಿ ಕಾರನ್ನು ಮಡಿಸಿ ಒಡಗಿಲ್ಲಕ್ಕೆ ಬರುತ್ತಾ ಮನುಷ್ಯ? ಕಾರಿಂದ ಹಾರ್ಲೆಟ್ ಬರ್ತದೆ, ಕಾಲಿಂದ ಹಾರ್ತಾನೆ, ಕಾಲಿಂದ ಓಡ್ತಾನೆ, ಕಾಲಿಂದ ನಡೀತಾನೆ, ಕಾಲಿಂದ ಕೂಡ್ತಾನೆ, ಕಾಲು ಮಡಿಸ್ತಾನೆ, ಏನೇನ್ ಮಾಡ್ತಾನೆ, ಈ ರೀತಿ ಯಾವ್ದಾದ್ರು ವೈಕ್ ಬಂದು ಉಂಟಾಗ್ತದೆ ಸಾರ್ ಜಗತ್ತಿನೊಳಗೆ? ಯಾವ್ದಾವುದೂ ಇಲ್ಲ. ಕಾರ್ ಗ್ಯಾರೇಜ್ ಹೋಗ್ತದೆ ಹೊರತು ಅಡಿಗೆ ಮನೆ ಬರ್ಲಿಕ್ಕಾಗೋದಿಲ್ಲ. ಕಾರ್ ಎಂದು ಊಟಕೊಳ್ಳಕ್ಕಾಗಲ್ಲ ಕಾರ್ ಅದವನು. ಅದು ಲಿಮಿಟೇಷನ್ ಇದ್ದೇ ಇದೆ. ಎಷ್ಟು ನೀವು ಲಕ್ಷಾಂತರ ನಮಗಂದ್ರೆ ಅದಕ್ಕೆ ನಾವು ಲಕ್ಷಾಂತರ ಕೊಡ್ತೀವಲ್ಲ. ಮನುಷ್ಯನ ದೇಹಕ್ಕೆ ಎಷ್ಟು ಕೊಡಬೇಕು ಲೆಕ್ಕ ಹಾಕಿ ಅಂತ ಹೇಳಿದ್ರು. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡೀರ. ಈ ಮಾತು ಅರ್ಥ ಮಾಡಿಕೊಂಡು ನಮ್ಮ ದೇಹದಿಂದ ಏನೇನು ಕೆಲಸ ಮಾಡ್ತೇವಲ್ಲ ಅದಿಷ್ಟು ದೇವ್ರ ಕೆಲಸ ಅಂತ ತಿಳ್ಕೊ. ಫಸ್ಟ್ ಸ್ಟೆಪ್ ಅದು. ಏನೇನ್ ಮಾಡ್ತೇವೆ, ಹಲ್ಲು ಇದ್ದ ಸ್ನಾನ ಮಾಡಿದ, ಏನು ದೇಹ ಮೇಂಟೈನ್ ಮಾಡಿದ, ದೇವರು ಕೊಟ್ಟ ದೇಹ ಮೇಂಟೈನ್ ಮಾಡಿದ, ಅದೊಂದು ಕರ್ಮ. ಶೌಚ ಅಂತ ಅದಕ್ಕೆ ಹೆಸರು. ಶೌಚ ಕರ್ಮವನ್ನು ಮಾಡು, ಒಂದು ಅಂಗ ಮುಗಿತದೆ. ಅನಂತರ ಸರಿಯಾಗಿ ದೇಹವನ್ನು ರಕ್ಷಣೆ ಮಾಡು, ಆರೋಗ್ಯವಂತ ಇಟ್ಕೋ, ಇನ್ನೊಂದು ಸೇವೆಯಾಯಿತು. ಆ ದೇವರು ಕೊಟ್ಟ ದೇಹವನ್ನು ದೇವರ ಮುಂದೆ ನಮಸ್ಕಾರ ಮಾಡು, ಅದೊಂದು ಸೇವೆಯಾಯಿತು. ಪ್ರದಕ್ಷಿಣೆ ಹಾಕು, ಅದೊಂದು ಸೇವೆಯಾಯಿತು. ದೇವರಿಗೆ ನೈವೇದ್ಯ ಮಾಡು, ಅದೊಂದು ಸೇವೆ. ಮಾಡಿದ ಅನ್ನವನ್ನು ತಿನ್ನು ಕೊನೆ ಪಕ್ಷ. ಮಾಡಿದ ಅನ್ನವನ್ನು ತಿನ್ನು, ಅದೂ ಆಗೋದಿಲ್ಲ. ಎಲ್ಲೋ ತಿಂದ್ರೆ ಸಮಾಧಾನ ಅವನಿಗೆ. ಪಾಪ ದೇವರಿಗೆ ನೈವೇದ್ಯ ಮಾಡಿ ತಿಂದ್ರೆ ಜೀರ್ಣನೇ ಆಗೋದಿಲ್ಲ ಅವನಿಗೆ. ಅಯ್ಯೋ ಪ್ರಸಾದನ, ಎಲ್ಲ ಉಪಯೋಗ ಸುಮ್ಮನೆ ಕಣ್ಣಿಗೆ ಹೋಗಿ ಬಾಯಿ ಹೋಗಲಿಕ್ಕೆ ಹೊರತು ಹೊಟ್ಟೆ ತುಂಬಬೇಕಂದ್ರೆ ಬೇರೆ ಕಡೆ ಹೋಗಬೇಕು. ಈ ತರ ಕಾನ್ಸೆಪ್ಟ್ ಮಾಡ್ಲಿಕ್ಕೆ ಹೋಗಬೇಡ. ನಿಷಿದ್ಧವಾದದನ್ನ ಮುಟ್ಲಿಕ್ಕೆ ಹೋಗಬೇಡ. ಅದೇ ದೊಡ್ಡ ಕರ್ಮವಾಗ್ತದೆ. ತುಂಬಾ ಜನಕ್ಕೆ ಎಷ್ಟು ಸುಲಭ ಗೊತ್ತಾ ಇದು. ಒಂದು ಟು ದಿ ಸ್ಟಾರ್ಟ್ ವಿತ್, ಇದರಿಂದ ಶುರು ಮಾಡಿ ಸಾಕು ಅಂತ ಹೇಳಿದ. ಮೊದಲು ಶೌಚದಿಂದ ಪ್ರಾರಂಭ ಮಾಡಿ, ಸ್ನಾನಾದಿಗಳಿಂದ ಮಾಡಿ, ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಹಾಕಿ. ಈ ತೀರ್ಥಯಾತ್ರೆ ಅದಕ್ಕೇನೆ ತೀರ್ಥಯಾತ್ರೆ ಕಾನ್ಸೆಪ್ಟ್ ಅದರಲ್ಲಿ. ಅಲ್ಲಿಗೆ ಹೋಗಿ ಬಂದ, ನೋಡಿದ, ಪ್ರದಕ್ಷಿಣೆ ಮಾಡಿದ, ದೇವರು ಕೊಟ್ಟ ದೇಹವನ್ನ ದೇವಸ್ಥಾನಕ್ಕೇನೆ ಸುತ್ತಿ.